ಎಂ ಪುರುಷಂ ಬ್ರಹ್ಮ ಯೋನಿಮಿತಿ ಶ್ರುತಿ ವಿರೋಧ. ಈ ಗುಣಗಳಿಗೆ ಕರ್ತೃತ್ವ ಒಪ್ಪಿಕೊಂಡು ಬಿಟ್ರೆ ಏನಾಗತ್ತೆ ಅದಕ್ಕೆ, ಅದು ತಪ್ಪು ಅಂತ ಹೇಳಿ ಉಪನಿಷತ್ ಹೇಳ್ತಾ ಇದೆ. ಯದಾ ಉಪಾದಾನಕ ಗುಣಗಳು ನಮ್ಮ ದೇಹದಲ್ಲಿದೆ, ಉಪಾದಾನ ಕಾರಣದಿಂದ ಆಗದಲ್ಲ, ಉಪಾದಾನ ಕಾರಣದಿಂದ ಆಯ್ತು ಹೊರತು ಬೇರೆ ಇಲ್ಲ. ನಾಹಂಕರ್ತ ಹರಿಹಕರ್ತ ನಾಹಂಕರ್ತ ನಕರ್ತ ತ್ವಂ ಕರ್ತ ಯಸ್ತು ಸದಾ ಪ್ರಭು ಇತಿ ಮೋಕ್ಷ ಧರ್ಮೇ. ನಾಹಂಕರ್ತ ಜೀವನಿಗೆ ತನ್ನ ಕರ್ತೃತ್ವ ಇಲ್ಲ, ನಕರ್ತಾತ್ವಂ ಎದುರಿಗಿರೋನು ಹೇಳ್ತೇನೆ ನಿಗೂ ಕರ್ತೃತ್ವ ಇಲ್ಲ, ಇರೋದ್ಯಾರಿಗೆ? ಕರ್ತ ಎಷ್ಟು ಸದಾ ಪ್ರಭು, ಎಲ್ಲದಕ್ಕೂ ಕಾರಣ ಯಾರು ಅಂದ್ರೆ ಪ್ರಭುವಾದ ಪರಮಾತ್ಮನೇ ಅಂತ ಮೋಕ್ಷ ಧರ್ಮದ ವಾಕ್ಯ ಮಹಾಭಾರತದ್ದು. ನಾಣ್ಯಂ ಗುಣೇಭ್ಯ ಕರ್ತಾರಂ ಇತಿ ಸ್ವತಂತ್ರ ಕರ್ತೃತ್ವಂ ಗುಣಾನಾಮೇವ ನಾಣ್ಯಸ್ಯ ಇತ್ಯುಚ್ಯತೆ ಇತಿ ಅಪವ್ಯಾಖ್ಯಾನ ನಿರಾಸಾರ್ಥ ಮಹಾ ಪರಿಣಾಮಿ. ಅನೇಕರು ಅಪಾರ್ಥ ಮಾಡಿಕೊಂಡ್ರು, ಗುಣಗಳೇ ಸ್ವತಂತ್ರ ಕರ್ತೃ ಅಂತ ಅರ್ಥ ಮಾಡೋದಕ್ಕೆ ಹೋಗ್ತಾರೆ, ಅದು ಭಾರಿ ತಪ್ಪು ಅಂತ ಹೇಳಿದ್ರು. ಕುತ ಏತತ್ ಇತ್ಯತಃ ಅನ್ಯಥಾ ಗುಣೇಭ್ಯೋ ಅನ್ಯಸ್ಯ ಕರ್ತೃತ್ವಾಭಾವೇ. ಗುಣಗಳಿಗಿಂತ ಭಿನ್ನವಾದ ಕರ್ತೃತ್ವ, ಗುಣಗಳ ಬಂದ ಆಗುವ ಕರ್ತೃತ್ವ ಜೀವನಿಗಿಲ್ಲ, ಅಂದರೆ ಪರಿಣಾಮ ಕರ್ತೃತ್ವ ಜೀವನಿಗಿಲ್ಲ, ಪ್ರಕೃತಿಯ ಗುಣಗಳಾದ ಸತ್ವಾದಿಗಳಿಗೆ ಮಾತ್ರ ಇದೆ. ಮೋಕ್ಷ ಧರ್ಮೇ ಪರಮೇಶ್ವರಸ್ಯ ಕರ್ತೃತ್ವ ಮುಕ್ತಂ ತದ್ವಿರೋಧಶ್ಚ ಇತಿ ವಾಕ್ಯಶೇಷ. ಮೋಕ್ಷ ಧರ್ಮೇ ಪರಮೇಶ್ವರಸ್ಯ ಕರ್ತೃತ್ವ ಮುಕ್ತಂ ತದ್ವಿರೋಧಶ್ಚ, ಭಗವಂತನಿಗೆ ಕರ್ತೃತ್ವವನ್ನು ಹೇಳಿದ್ದಾರೆ, ಮತ್ತು ತದ್ವಿರೋಧಶ್ಚ ಜೀವನ ಕರ್ತೃತ್ವ ಇಲ್ಲ ಅಂತ ಹೇಳಿದ್ದಾರೆ. ಇತಿ ವಾಕ್ಯಶೇಷ ಆಚಾರ ವಾಕ್ಯ ನಮ್ಮನ್ನು ಸೇರಿಸ್ಕೋಬೇಕು ಅಂತ ಅರ್ಥ. ಗುಣಾನೇತಾನತಿ ಇತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರಾ ದುಃಖೈ ವಿಮುಕ್ತೋ ಅಮೃತಮಶ್ನುತೇ. ಗುಣಾನ್ ಏತಾನತಿ ಇತ್ಯತ್ರೀನ್, ಬರೀ ಸರಿಯಾಗಿ ಓದ್ಕೋಬೇಕು ಅದನ್ನು. ಗುಣಾನ್ ಏತಾನತಿ ಇತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್, ದೇಹಿ ಒಬ್ಬ ಜೀವ ದೇಹ ಸಮುದ್ಭವಾನ್ ದೇಹದೊಳಗಿರತಕ್ಕಂತಹ ಏತಾನ್ ಈ ತ್ರೀನ್ ಗುಣಾನ್ ಮೂರು ಗುಣಗಳನ್ನ ಅತೀತ್ಯ ಮೀರ್ಬೇಕು, ಗುಣಗಳ ಎಫೆಕ್ಟ್ ಅನ್ನ ದಾಟಿಬಿಡಬೇಕು. ಜನ್ಮ ಮೃತ್ಯು ಜರಾ ದುಃಖೈ ವಿಮುಕ್ತೋ ಅಮೃತಮಶ್ನುತೆ. ಆಗ ಅವನು ಎಲ್ಲಿ ಹೋಗ್ತಾನೆ? ಜನ್ಮ ಮೃತ್ಯು ದುಃಖೈ, ಜನ್ಮ ದುಃಖ ಮೃತ್ಯು ದುಃಖ ಜರಾ ದುಃಖ ಅಂದ್ರೆ ಹುಟ್ಟೋದು ನೋವು ಅದು ದುಃಖಕರ, ಮೃತ್ಯು ಮೃತ್ಯು ಸಾಯೋದು ಸಾವು, ಜರ ಮುಪ್ಪು ಅದೆಲ್ಲ ದುಃಖದ ಸಂಗತಿಗಳು. ಇದು ಯಾವುದೋ ಅವನಿಗೆ ಆಗೋದಿಲ್ಲ, ಯಾಕೆ ಅದೆಲ್ಲ ದೇಹಕ್ಕಿರೋದ್ರಿಂದ ದೇಹದಿಂದ ತಾನು ಭಿನ್ನ ಅಂತ ತಿಳ್ಕೊಂಡಾಗ ಅವನಿಗೇನು ಬರೋದಿಲ್ಲ, ಈ ದುಃಖದ ಪ್ರಶ್ನೆ ಬರೋದೇ ಇಲ್ಲ. ಯಾಕೆ ಅದು ಇನ್ವಾಲ್ವ್ಮೆಂಟ್ ಇದ್ದಾಗ ಅವನಿಗೆ ಸಲ್ಟ್ ಹರಡೋಯ್ತು, ದುಃಖ ಪಟ್ಟು ಬಿಸಾಕಿದೆ ಬೋದು ಗೊತ್ತ, ದೇಹಕ್ಕೇನೂ ಆಗಿಲ್ಲ ಅವನಿಗೆ. ಸೊ ಸ್ವರೂಪ ದೇಹಕ್ಕೇನೂ ಆಗಿಲ್ಲ, ಅದಾಗಿರೋದು ಯಾವುದಕ್ಕಿದೋ ಬಾಹ್ಯ ದೇಹಕ್ಕೆ ಮಾತ್ರ ಅಂತ ಅವನು ತಿಳಿತಾನೋ. ಅವನು ಅಮೃತಮಶ್ನುತೆ, ಅವನು ಮೋಕ್ಷಕ್ಕೆ ಹೋಗ್ತಾನೆ. ಅಮೃತ ಅನ್ನೋದು ಎರಡರ್ಥ, ವಿಷ್ಣು ಸಹ ಅಮೃತ ಅಂದ್ರೆ ವಿಷ್ಣು ದೇವರ ಹತ್ರ ಹೋಗ್ತಾನೆ, ಅಮೃತೋ ವಾಯು ವಾಯುದೇವರ ಹತ್ರ ಹೋಗ್ತಾನೆ, ಅಮೃತ ಮೋಕ್ಷ ಮೋಕ್ಷಕ್ಕೆ ಹೋಗ್ತಾನೆ, ಮೂರರ್ಥನೂ ಬರುತ್ತದೆ. ಗುಣಾನೇತಾನತಿತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರಾ ದುಃಖೈ ವಿಮುಕ್ತ. ಬರೀ ಮುಕ್ತ ಅಲ್ಲ, ವಿಮುಕ್ತ ಅಪರೋಕ್ಷ ಜ್ಞಾನಿ ಆಗ್ತಾನೆ, ಮುಕ್ತ ಪೂರ್ತಿ ದೇಹದೇಹ ಹೋಗುತ್ತೆ ವಿಮುಕ್ತ ಗೊತ್ತಾಯ್ತು. ಅಪರೋಕ್ಷ ಜ್ಞಾನ ಬಂದಾಗ ಒಂದು ಹಂತಲ್ಲಿ ದಾಟ್ಬಿಟ್ಟಿರ್ತಾನೆ ಆಗ್ಲೇನೆ, ಆದ್ರೆ ಪೂರ್ತಿ ಮುಕ್ತರಾದ್ಮೇಲೆ ಬಿಟ್ಟೋಯ್ತಾಳೆ. ಅಮೃತ ಮಶ್ನುತೆ ಅರ್ಜುನ ಉವಾಚ, ಈಗ ಪ್ರಶ್ನೆ ಬಂತು. ಈಗ ಅರ್ಥ ಏನಾಯ್ತು, ಈ ಜೀವರೇ ಗುಣಾತೀತರಾಗಬೇಕು ಅಂತ ಹೇಳಿದ್ರು. ಗುಣಾತೀತನಾಗೋದು ಅಂದ್ರೆ ಏನು? ನಿರ್ಗುಣ ಆಗೋದು. ಜೀವನೇ ನಿರ್ಗುಣ ಆಗಬೇಕು ಅಂತ ಹೇಳಿದ ಮೇಲೆ ಪರಮಾತ್ಮ ಸದಾ ನಿರ್ಗುಣ ಅಂಬ ಸಿಂಪಲ್ ಆಯ್ತಾಗ ಗೊತ್ತಾಯ್ತಾ, ಯಾವ ಗುಣಗಳಿವು ಪ್ರಕೃತಿ ಅಷ್ಟೇ ಸಿಂಪಲ್. ಅದು ಹದಿನಾಲ್ಕನೇ ಅಧ್ಯಾಯ ಓದಿದವರಿಗೆ ನಿರ್ಗುಣ ಶಬ್ದದ ಅರ್ಥ ಸ್ಪಷ್ಟವಾಗಿ ತಿಳಿಯುತ್ತ. ಇವತ್ತು ನೀರಲ್ಲಿ ಕಾಲಿಟ್ಕೊಂಡು ಹೋಗೋದು ಬೇರೆ, ದಾಟಿ ಹೋಗೋದು ಬೇರೆ. ಕಾಲಿಟ್ಕೊಂಡವ್ರಾಗ ಏನಾಗುತ್ತೆ? ಲೇಪ ಬರುತ್ತೆ ಗೊತ್ತಾಯ್ತಾ, ಕೆಂಡ ಇದೆ, ನೀರು ವಾಸಿ ಎಷ್ಟು ಕೆಂಡದ ಮೇಲೆ ಕಾಲಿಟ್ಕೊಂಡು ಪದೀತಿ ಆಗುತ್ತೆ, ದಾಟಿಬಿಟ್ರೆ ಏನಾಗಲೇ ಇಲ್ಲ. ದಾಟಬೇಕು ಗುಣಾನ ಅತೀತ್ಯ, ಮೇಲಿಂದ ಹೊರಟಾಗ ಹೇಳಿದ್ನಲ್ಲ ಈ ರೋಡ್ ಟ್ರಾಫಿಕ್ಕು ಏರ್ವೇಗ ಅಫೆಕ್ಟ್ ಆಗೋದಿಲ್ಲ. ಆದ್ದರಿಂದ ಜ್ಞಾನಿಗಳು ಹೇಗಿರ್ತಾರೆ ಅಂದರೆ ಆಕಾಶ ಆಕಾಶದಂತೆ ನಿರ್ಲಿಪ್ತರಾಗಿರೋದ್ರಿಂದ ಅವರಿಗೆ ಇಂಥ ದುಃಖಗಳೆಲ್ಲ ಅನುಭವ ಬರೋದೇ ಇಲ್ಲ. ಇದು ತುಂಬ ಇಂಪಾರ್ಟೆಂಟ್, ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಜೀವ ಗುಣಾತೀತನಾಗೋದು ಅಂದ್ರೆ ಏನು, ಮತ್ತು ಪರಮಾತ್ಮ ನಿರ್ಗುಣ ಯಾತಕ್ಕೆ ಎಂಬುದನ್ನು ಸ್ಪಷ್ಟ ತಿಳಿಸ್ತಕ್ಕಂಥ ಭಾಗ. ಅರ್ಜುನ ಉವಾಚ, ಅದೇ ನಿಸ್ತ್ರೈಗುಣ್ಯನಾಗಬೇಕು, ಇದೇ ನಿರ್ಗುಣ ನಿಸ್ತ್ರೈಗುಣ್ಯ ಗುಣಗಳನ್ನು ಅತೀತ ಅದರಿಂದ ಅರ್ಥ ಬರ್ಬಿಟ್ಟಿದ್ದಾರೆ. ಗುಣಗಳ ಎಫೆಕ್ಟ್ಗಿಂತ ಮೇಲಾಗಬೇಕು ನೀನು, ಅದು ಗುರಿ ಮಾಡಬೇಡ ಅಂತ ಹೇಳ್ತೀವಲ್ಲ ಹಾಗೆ. ಮುಂದೇನು ಬಂತೀಗ, ಗುಣಾನೇತಿ ಇತ್ಯತ್ರೀನ್ ಮತ್ತೆ ಅದೇ ಮಾತು ಬಂದಿದೆ. ಈ ವಿಷಯ 13ನೇ ಅಧ್ಯಾಯದಲ್ಲೇ ಬಂತು, ನಿರ್ಗುಣ ನಿರ್ಗುಣಂ ಗುಣ ಹೋಗ್ತೃಚ ಬಂದಿದೆ ಆಗ್ಲೇನೆ ಗೊತ್ತಾಯ್ತಾ. ಅದನ್ನು ವಿವರಣೆ ಅದು ಗೀತಾದಲ್ಲೇ ಬಂದಿರೋ ಪದ, ಗೀತಾದಲ್ಲೇ ಉತ್ತರ. ಉಪನಿಷತ್ತು ಗೀತಾ ಒಂದೇ, ಗೀತಾ ಉಪನಿಷತ್ತು. ಆದ್ದರಿಂದ ನಿರ್ಗುಣ ಶಬ್ದ ಸ್ಪಷ್ಟ ಅರ್ಥ. ಇದನ್ನು ಬಿಟ್ಟುಬಿಟ್ಟು ಯಾವ ಗುಣ ಅಂತ ಅರ್ಥ ಮಾಡ್ತಾಳೆ, ಎಷ್ಟು ತಪ್ಪದು. ಅರ್ಜುನ ಉವಾಚ, கைலிங்கை கைர்லிங்கை த்ரீன் குணானேதான் அதீதோ பவதி பிரபோ. இது முந்தின பிரச்சனை. விமுகிமாச்சார கதம் சைத்தான் த்ரீன் குணானதி வர்த்ததே. இது வந்து ரீதி இது ஸ்தித பிரஜ்ஞஸ்ய காபாஷா சமாதிஸ்தஸ்ய கேசவா திததி கிம் பிரபாஷேதா கிமாசீத விரஜேத கிம். அதே ரீதி ஸ்லோக இது. கைர்லிங்க இது வந்து ஸ்தித பிரஜ்ஞா அந்தரும் வந்து குணாதீத அந்தரும் வந்து ಗೊತ್ತಾಯ್ತಾ. ಅದಕ್ಕೆ ಅದು ಬೇರೆ ಬೇರೆ ರೀತಿಯಲ್ಲಿ ಯಾತಕ್ಕೆ ಹೇಳ್ತಾರೆ ಅಂದರೆ ಕ್ಲಾರಿಟಿ ಬರಲಕ್ಕೋಸ್ಕರ. ಕೈಹಿ ಲಿಂಗಾನ್ ತ್ರೀನ್ ಗುಣಾನ್ ಏತಾನ್ ಅತೀತೋ ಭವತಿ ಪ್ರಭೋ. ಏತಾನ್ ಗುಣಾನ್ ಅತೀತ, ಈ ಮೂರುಗಳನ್ನು ದಾಟಿದವನು ಕಿಮದ ಕೈಲಿಂಗೈಹಿ ಭವತಿ, ಯಾವ ಲಕ್ಷಣ ಹೊಂದಿರ್ತಾನೆ ಗುಣಾತೀತನವನು ಹೇಗಿರ್ತಾನೆ, ಅಲ್ಲೂ ಕೂಡ ಏನಿತ್ತು ಅಪ್ರೋಟಿನೇ ಹೇಗಿರ್ತಾನೆ, ಸೇಮ್ ಪ್ರಶ್ನೆ. ಅದು ಉತ್ತರ ಕೊಟ್ಟು ಇದೆ ಪ್ರಶ್ನೆ ಸ್ವಲ್ಪ ಚೇಂಜು, ಉತ್ತರ ಹೇಳೋ ರೀತಿ ಎರಡು ತಾತ್ಪರ್ಯ ಒಂದೇ. ಬೇರೆ ರೀತಿಯಲ್ಲಿ ಹೇಳೋದ್ರಿಂದ ಗಟ್ಟಿಯಾಗತ್ತ. ಕೈರ್ಲಿಂಗ ತ್ರೀನ್ ಗುಣಾನ್ ಏತಾನ್ ಅತೀತೋ ಭವತಿ ಪ್ರಭೋ. ಏತಾನ್ ತ್ರೀನ್ ಗುಣಾನ್ ಅತೀತ ಕೈರ್ಲಿಂಗೈ ಹಿ ಭವತಿ. ಈ ಗುಣಗಳನ್ನು ದಾಟಿದವನು ಯಾವ ಲಕ್ಷಣಗಳಿಂದ ಕೂಡಿದವನಾಗಿರ್ತಾನೆ, ಕಿಮಾಚಾರ ಮತ್ತೆ ಹೇಗೆ ನಡ್ಕೋತಾನೆ, ಕಿಮಾಚಾರ ಹೌ ಹಿ ಕಂಡಕ್ಟ್ಸ್ ಹಿಮ್ಸೆಲ್ಫ್ ಅಂತ ಅರ್ಥ. ಆಚಾರ ಅಂದ್ರೆ ಕಂಡಕ್ಟ್, ಹೌ ಹಿ ಕಂಡಕ್ಟ್ಸ್ ಹಿಮ್ಸೆಲ್ಫ್. ಜೈತಾನ್ ತ್ರೀನ್ ಗುಣಾನ್ ಅತಿ ವರ್ತತೆ. ಈ ಗುಣಗಳನ್ನು ದಾಟೋದು ಹೇಗೆ, ಮುಂದೆ ದಾಟಿದವನು ಹೇಗಿರ್ತಾನೆ, ದಾಟಿದವನು ಲಕ್ಷಣಗಳೇನು, ದಾಟಿದವನು ಹೇಗೆ ನಡ್ಕೊಳ್ತಾನೆ, ಲಕ್ಷಣಗಳು ಯಾವುದು ಎಂಬುದು ಇಂಟರ್ನಲ್ಲು, ಹೇಗೆ ನಡ್ಕೋತಾನೆ ಎಕ್ಸ್ಟರ್ನಲ್ಲು, ಇದ್ದ ಸಾಧನೆ ಏನು ಮೂರನೇ ಪ್ರಶ್ನೆ. ಇದು ಹೇಗೆ ದಾಟ್ತಾನೆ ಇದನ್ನು, ಅದಕ್ಕೆ ಉತ್ತರ ಶ್ರೀ ಭಗವಾನುಮಾಚ ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ ನದ್ವೇಷ್ಟಿ ಸಂಪ್ರವೃತ್ತಾನೆ ನಾ ನಿವೃತ್ತಾನಿ ಕಾಂಕ್ಷತಿ. ಪ್ರಕಾಶಂಚ ಪ್ರವೃತ್ತಿಂಚ ಮೋಹಂ ಏವ ಚ ಪಾಂಡವ ನಾ ದ್ವೇಷ್ಟಿ ಸಂಪ್ರವೃತ್ತಾನೆ ನಾ ನಿವೃತ್ತಾನೆ ಕಾಂಕ್ಷತಿ. ಪಾಂಡವ ಅರ್ಜುನ ನೋಡು, ಪ್ರಕಾಶಂ ಪ್ರವೃತ್ತಿಂ ಮೋಹಂ ಪ್ರಕಾಶಂಚ ಪ್ರಕೃತಿ ಪ್ರಕಾಶವನ್ನು ಮತ್ತು ಪ್ರವೃತ್ತಿಂಚ ಪ್ರವೃತ್ತಿಯನ್ನು ಚ ಮತ್ತು ಏವ ಹಾಗೆಯೇ ಮೋಹಂ ಮೋಹವನ್ನು ಸಹ ನಾ ದ್ವೇಷ್ಟಿ ಸಂಪ್ರವೃತ್ತಾನಿ ನಾ ನಿವೃತ್ತಾನಿ ಕಾಂಕ್ಷತಿ. ಪ್ರಕಾಶ ಪ್ರವೃತ್ತಿ ಮೋಹ ಈ ಮೂರು ಬಂದಾಗ ದ್ವೇಷ ಮಾಡೋದಿಲ್ಲ, ಬರದೇ ಇದ್ದಾಗ ದುಃಖ ಪಡೋದಿಲ್ಲ. ಇದು ಏನು ಅವರೆಲ್ಲ ವಿವರಣೆ ಕೊಡ್ತಾರೆ. ಪ್ರಕಾಶವನ್ನು ದ್ವೇಷ ಮಾಡೋದಿಲ್ಲ ಮತ್ತು ಏನು ಮಾಡೋದಿಲ್ಲ, ಬಯಸೋದಿಲ್ಲ. ತಾನು ದ್ವೇಷ ಮಾಡೋದಿಲ್ಲ, ಬಯಸಿ ಇಷ್ಟನೂ ಪಡೋದಿಲ್ಲ, ದ್ವೇಷನೂ ಮಾಡೋದಿಲ್ಲ ಅಂತ ಅರ್ಥ. ಪ್ರಕಾಶವನ್ನು ಇಷ್ಟನೂ ಪಡೋದಿಲ್ಲ, ದ್ವೇಷನೂ ಮಾಡೋದಿಲ್ಲ. ಪ್ರವೃತ್ತಿಯನ್ನು ಇಷ್ಟಪಡೋದಿಲ್ಲ, ದ್ವೇಷನೂ ಮಾಡೋದಿಲ್ಲ. ಮೋಹವನ್ನು ಕೂಡ ಇಷ್ಟಪಡೋದು ಮಾಡೋದೇ ಇಲ್ಲ. ಅದೇನರ್ಥ ಅಂತ ಹೇಳ್ತಾರೆ ಭಾಷ್ಯ ಪ್ರಾಯೋ. ಅದೆಲ್ಲ ಬುದ್ಧಿ ಭಾಷೆ ಇರೋದೇ ಈಗ ಭಾಷೆ ಹೇಳ್ತಾರೆ ಏನಂತ ಅರ್ಥ ಹೇಳ್ತಾರೆ ಅದಕ್ಕೆ. ಪ್ರಾಯೋ ನ ದ್ವೇಷ್ಟಿ ನ ಕಾಂಕ್ಷತಿ. ಪ್ರಕಾಶ ಅಂದರೆ ಜ್ಞಾನ, ಗೊತ್ತಾಯ್ತಾ. ಪ್ರವೃತ್ತಿ ಅಂದರೆ ಆಕ್ಟಿವಿಟಿ, ಮೋಹ ಅಂದ್ರೆ ಏನು ಇಲ್ಯೂಷನ್ ಇತ್ಯಾದಿಗಳು. ಈ ಮೂರು ಬಂದಾಗ ಬರಲಿ ಹೋಗಲಿ ಕೆರೆ ಮಾಡೋದಿಲ್ಲ ಅಂದ್ಬಿಟ್ಟು ಹಾಗೇನು ಅಂತ ಕ್ಲಿಯರ್ ಮಾಡ್ತಾರೆ. ಪ್ರಾಯೋ ನ ದ್ವೇಷ್ಟಿ ನ ಕಾಂಕ್ಷತಿ, ಮುಕ್ತಿಗೆ ಹೋದ ಮೇಲೆ ಪೂರ್ತಿ ಹಾಗೆ ಇರ್ತಾರೆ. ಸಂಸಾರಾವಸ್ಥೆಯಲ್ಲಿ ಆದಷ್ಟು ಅದನ್ನು ಯಾರು ನಿರ್ಲಿಪ್ತನಾಗಿ ಬಿಡ್ತಾರೆ, ಆದಷ್ಟು ನಿರ್ಲಿಪ್ತನಾಗ್ತಾನೆ. ಟೋಟಲಿ ಆಗೋದು ಮೋಕ್ಷಕ್ಕೆ ಹೋದ ಮೇಲೆ. ಏನಂದ್ರೆ ಇನ್ನೂ ಹೇಳಿದ್ರು, ತಥಾಹಿ ಸಾಮವೇದೆ ಬಾಲ್ಯವೇಯ ಶಾಖಾಯಾಮ್. ಅಲ್ಲಿ ಹೇಳಬೇಕಾದ್ದೆಲ್ಲ ಕೊಟೇಶನ್ ಇದೆ, ಆ ಥರ ಬಿಡಿಸಿ ಹೇಳಲಿಲ್ಲ. ಇದರಲ್ಲಿದೆ ಉತ್ತರ ಎಲ್ಲ, ಏನೇನು ಪ್ರಶ್ನೆ ಬರುತ್ತೆ ಅದಕ್ಕೆ ಉತ್ತರ ಇದರಲ್ಲಿದೆ. ರಜಸ್ತಮ ಸತ್ವಗುಣಾನ್ ಪ್ರವೃತ್ತಾನ್ ಪ್ರಾಯೋ ನ ಚ ದ್ವೇಷ್ಟಿ ನ ಚಾಪಿ ಕಾಂಕ್ಷತಿ ತಥಾಪಿ ಸೂಕ್ಷ್ಮ ಸತ್ವಗುಣಂ ನ ಕಾಂಕ್ಷೆ ಇತ್ಯಾದಿ ಪ್ರವಿಷ್ಟಂ ಸುತಮಶ್ಚ ಜಹ್ಯಾತಿಥಿ. ರಜ ತಮಸ್ ಸತ್ವಗುಣಾನ್ ಪ್ರವೃತ್ತಾನ್ ಹಿಂದೆ ಹೇಳಿದರು. ರಜೋಗುಣದ ಫಲ ಏನು, ತಮೋ ಗುಣ ಫಲ ಏನು ಹೇಳಿದ್ದಾರೆ, ಅವು ಬರಲಿ ಬಿಡಲಿ ಅದ್ರ ಬಗ್ಗೆ ವರಿ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಎಕ್ಸ್ಟರ್ನಲ್ಲು ಇದು ಇಂಟರ್ನಲ್, ಒಂದು ಹೊರಗಿನ ಜ್ಞಾನ. ಪ್ರಕಾಶ ಆದರೆ ಹೊರಗಿನ ಜ್ಞಾನ, ಲೌಕಿಕ ಜ್ಞಾನ ಇದ್ರೂ ಸರಿ ಹೋದರೂ ಸರಿ. ಜಡ ಬರ್ತೇನೆ ಲೌಕಿಕ ಜ್ಞಾನ ಕೇರೆ ಮಾಡಲಿಲ್ಲ, ಗೊತ್ತಾಯ್ತಾ. ಅಕಸ್ಮಾತ್ ಬಂತೋ ಸರಿ, ಬರಲಿಲ್ಲವೋ ಸರಿ, ಆ ಬಗ್ಗೆ ವರಿ ಮಾಡೋದಿಲ್ಲ. ಮತ್ತೆ ಪ್ರವೃತ್ತಿಂಚ ಲೌಕಿಕ ಕಾರ್ಯಗಳ ಬಗ್ಗೆ ಪ್ರವೃತ್ತಿ ನಿವೃತ್ತಿ ಎರಡಕ್ಕೂ ಅವನು ಏನಾಗಿರ್ತಾನೆ, ಇಂಡಿಫರೆಂಟ್ ಆಗಿರ್ತಾರೆ. ಮೋಹಮೇವಚ ಯಾರೋ ಬಂದು ಹೇಳ್ತಾರೆ, ಏನ್ರಿ ನಿಮಗೆ ಆ ಕ್ಲಬ್ ವಿಷಯ ಗೊತ್ತೇ ಇಲ್ಲ ಅಂತ ಕೇಳಿದ್ರೆ, ಹೌದು ಅಜ್ಞಾನ ಅಂತ ಹೇಳಿ ಏನಂತಾನವನು, ಯೋಚನೆ ಕೂಡ ಮಾಡೋದಿಲ್ಲ. ಏನು ಮಾಡ್ತಾನವನು, ಇಷ್ಟ ಬಳ್ಳಕ್ಕೆ ಹೋಗೋದಿಲ್ಲ. ಅವ್ರಿಗೆ ತಿಳ್ಕೊಂಡು ಕಷ್ಟ ಇದೆ, ಇವತ್ತಿನ ರೇಟ್ ಎಷ್ಟು, ವೈನ್ ರೇಟ್ ಎಷ್ಟು, ಹುಡುಗರು ಸಿಗುತ್ತೆ ದೊಡ್ಡದಲ್ಲ ಅದು. ಬಟ್ ಇವನಿಗೆ ಗೊತ್ತಿಲ್ಲ, ಗೊತ್ತಿಲ್ಲ ಏನು ದಡ್ಡ ಅಂದೆ ಅಂದ್ಕೊಂಡು ಏನು ದಡ್ಡ ಅನ್ಸ್ಕೊಳ್ಬೇಕು, ಅದಕ್ಕೆ ತಿಳ್ಕೊಂಡು ಬಂದ್ಬಿಡ್ತೀವಿ ರೋಗಿ ಅಂತ ಕೇಳಿದ್ರೆ. ಅದು ಇರ್ತಾರಲ್ಲ, ನೀನು ಕುಡ್ದೆ ಗೊತ್ತಿಲ್ಲ, ಕುಡಿದು ಬಂದು ತೋರಿಸ್ತೀನಿ ಅಂತ ಹೋದ್ರೆ ಮಾಡ್ಬೇಕಾದ್ರೆ ಏನಂತಾರೆ ಅದಕ್ಕೆ, ಹುಚ್ಚ ಅಂತ ಕರೀತಾರೆ. ಅವನ ಮುಂದೆ ಗುಣ ಅದು, ದೋಷನೋ ಗುಣನ ಅದು ಗುಣ. ಅದಕ್ಕೇನೆ ಲೌಕಿಕ ವಿಚಾರ ತದಲಂ ಬಹುಲೋಕ ವಿಚಿಂತನೆ ಇದೇ ಅರ್ಥ. ಲೌಕಿಕ ವಿಚಾರಗಳ ಬಗ್ಗೆ ಬಂದರೂ ಸರಿ ಹೋದರೂ ಸರಿ, ಬಂತೋ ಸರಿ ಬರಲಿಲ್ಲೋ ಸರಿ, ಅದು ಮುಖ್ಯ ಏನು, ದೇವ್ರ ಬಗ್ಗೆ ನಡ್ಕೋತಾರೆ ಅಷ್ಟೇ. ಅರ್ಥ ಆಯ್ತಾ? ಈಗ ಈಗ ಕಾರ್ ಅರೇಂಜ್ ಮಾಡಿದ್ದವು ಎಕ್ಸಾಮ್ ಹಾಲಕ್ಕೆ, ಕಾರ್ ಬರಲೇ ಇಲ್ಲ, ಕೊನೆಗೆ ರಿಕ್ಷಾ ಮಾಡ್ಕೊಂಡು ಹೋಗಿಬಿಟ್ಟ. ಅದೇ ಫೀಲ್ ಮಾಡ್ತಕ್ಕ ಬರೀ ಅದೇ ಯೋಚನೆ, ಕಾರ್ ಬರಲಿಲ್ಲ, ರಿಕ್ಷಾ ಬಂತು, ಏನು ಮಾಡೋದು ಅಂತ ಕೇಳಿದ್ರೆ ಸ್ವಲ್ಪ ಗತಿ ಏನು ಅವನಿಗೀಗ, ಫೇಲ್ ಆಗಿ ಹೋಗ್ತಾರೆ ಅಷ್ಟೇ. ಅವಾಗ ಏನು ಮಾಡ್ದ, ಇವರಿಗೆ ಸೋಲ್ ಥಿಂಗ್, ಅಲ್ಲಿ ಹೋದ್ಮೇಲೆ ಜ್ಞಾಪಕನೇ ಇಲ್ಲ ಅವನಿಗೆ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾನೆ, ಬರೆಯೋದಷ್ಟೇ. ಅವ್ರಿಗೆ ಇನ್ನೊಬ್ಬನ ಯಾರು ಕಾರಲ್ಲಿ ಬಂದ್ಬಿಟ್ಟ, ಅಯ್ಯೋ ಅವ್ನು ಕಾರಲ್ಲಿ ಬಂದ, ನಾನು ಇದರಲ್ಲಿ ಬಂದೆ, ವಾರ್ತೆ ಇರೋದ್ರೊಳಗೆ ಕಾರಲ್ಲಿ ಬಂದ್ರೆ ಬರೋದು ಬಂದಿರೋದು ಬರೆಯೋದೇ ಇಲ್ಲ. ಈಗ ಯಾವ್ದ್ರಲ್ಲಿ ಬಂದರೂ ಅಷ್ಟೇ, ಓದ್ದೇ ಇದ್ದ ಅವ್ರು ನೋಯ್ದು ಹೆಲಿಕಾಪ್ಟರಲ್ಲಿ ಬಿಸಾಕಿದ್ರು ಅಷ್ಟೇ ಅವ್ರು ನೋಯ್ದು. ಏನು ಮಾಡ್ತಾನೆ ಅವನು, ಅದಕ್ಕೆ ಲೌಕಿಕ ಸುಖಗಳು ಅಂದರೆ ಆ ರೀತಿ. ಅವ್ರು ಎಷ್ಟು ಮೇಲಿದ್ರು ಕೂಡ ಏನು ಮಾಡ್ತಾನೆ, ನಿನಗಿದ್ರೆ ನಾನೇನು ಮಾಡಲಿ, ಹೋಗೋದು ಡಿಸ್ಟರ್ಬೆನ್ಸ್ ಇದ್ದಾಗ. ಭಾರಿ ಲೌಕಿಕದಲ್ಲಷ್ಟೇ ಶ್ರೀಮಂತನಾದ ಹೆಗಲುಗಳು ಬಂದುಬಿಟ್ರೆ ಡಿಸ್ಟರ್ಬ್ ಮಾಡಬೇಡ, ಹೋಗು ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಇವನು ಸಾಧನೆ ಏನು ಉಪಯೋಗ ಇಲ್ಲ, ಅದರಿಂದ ಅವನಿಗೂ ಉಪಯೋಗ ಇಲ್ಲ, ಇವರಿಗಂತೂ ಏನೇನು ಉಪಯೋಗ ಇಲ್ಲ. ತಿಳಿತಾ? ಅದಕ್ಕೆ ಹೇಳ್ತಾರೆ, ಹಿಂದೆಲ್ಲ ಬಂದಿದೆ ಅದೆಲ್ಲ ಕೂಡ. ಆಗಮ ಪ್ರಮಾಣ ಆಗಬೇಕಾದ್ರೆ ನಮಗೆ ಬೇಕಾದ ವಿಷಯ ಆಗಬೇಕು. ಇರಲೆವೆಂಟ್ ವಿಷಯ ಆದರೆ ಆಗಮ ಪ್ರಮಾಣ ಆಗೋದಿಲ್ಲ. ದೃಷ್ಟಾಂತ ಕೊಟ್ಟಿದ್ದೆ ನೆನಪಿದೆಯಾ? ಆಗಮ ಸತ್ಯ ಹೇಳಿದ್ರೆ ಸಾಲದು, ಇನ್ನೇನಾಗಬೇಕದು? ಉಪಯುಕ್ತ ವಿಷಯ ಆಗಬೇಕು. ಗೊತ್ತಾಯ್ತಾ? ಇವು ಬೈನ್ ರೇಟ್ ಎಷ್ಟು ಸತ್ಯನೇ, ಬಟ್ ಅದು ಉಪಯುಕ್ತ ಅಲ್ಲ. ಅರ್ಥ ಆಯ್ತಾ? ಈಗ ಅದು ಉಪಯುಕ್ತ ಪದಾರ್ಥದ ಆದರೆ ಸರಿ. ಮೊದಲೇದಾಗಿ ಪ್ರಮಾಣ ಇರಬೇಕು. ಸೆಕೆಂಡ್ ಅದು ಪ್ರಮಾಣ ಇದ್ದಿದ್ದರೆ ತಗೋಬೇಕು ಅಂತೇನಿಲ್ಲ. ಅದೇನಾಗಿರ್ಬೇಕಾದ ಉಪಾದೇಯ, ಉಪಾದೇಯ ಅಂದ್ರೇನು, ನಮ್ಮ ಸ್ವೀಕಾರಕ್ಕೆ ಅರ್ಹವಾಗಬೇಕು. ಹಾಗಿದ್ರೆ ಮಾತ್ರ ಅದಕ್ಕೆ ಮಹತ್ವ ಬರೋದು. ಉದಾಹರಣೆ ದೃಷ್ಟಾಂತ ಕೊಟ್ಟರು, ಮರೆತು ಬಿಟ್ಟಿದ್ದೀರಿ ಏನಂತ ಹೇಳಿದ್ರು ಅವರು. ಅದೊಂದು ರೀತಿ, ಕಾಕಸ್ಯ ಕತಿವಾದಂತ, ಗೊತ್ತಾಯ್ತಾ? ಚೋಳ ಕಾವಾತ, ಚೋಳ ಮಂಡಲೆ, ಇವೆಲ್ಲ ಏನವು? ವೇಸ್ಟ್ ಅವೆಲ್ಲ, ಸತ್ಯ ಇರಬಹುದು, ನಮಗೆ ಉಪಯೋಗ ಇಲ್ಲ. ಇನ್ನೊಂದು ದೃಷ್ಟಾಂತ ಕೊಟ್ಟಿದ್ರು, ಯಥಾ ವಿರಕ್ತಂ ಪ್ರತಿ ವಾಣಿಜ್ಯೋಪದೇಶಂ. ವಿರಕ್ತರೇ ಹೊರಟಿದ್ದಾನೆ, ಎಲ್ಲ ಬಿಸ್ನೆಸ್ ಬಗ್ಗೆ ಮಾತಾಡಲಿಕ್ಕೆ ಬಂದವನು, ಏನು ಹೇಳ್ತಾರೆ ಅವನಿಗೆ? ಅಯ್ಯ ವೈಂಡ್ ಅಪ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅವನು ಪಾಪ. ಅವನ ಮುಂದೆ ಲೆಕ್ಚರ್ ಶುರು ಮಾಡೋದು ಬಿಸ್ನೆಸ್ ಬಗ್ಗೆ, ಬರೀ ಪ್ರಾಫಿಟಬಲ್ ಥಿಂಗ್. ಫೋನ್ ಮಾಡ್ತಿರ್ತಾರೆ, ಗೊತ್ತಾಯ್ತಿಲ್ಲ ಇವಾಗ ನಿಮಗೆ ಬಂದಿರ್ತಾರೆ, ಫೋನ್ ಬರ್ತಾ ಇರ್ತವೆ, ಹೊಸ ಸ್ಕೀಮ್ ಶುರುವಾಗಿದೆ, ಇದು ಮಾಡ್ತೀರಾ ಅಂತ ಹೇಳಿಬಿಟ್ಟು, ಗೊತ್ತಾಯ್ತಾ? ಅದಕ್ಕೆ ಗಂಟೆ ಅಂತ ಹೇಳಿದ್ಮೇಲೆ ಈಗ ರಿಟೈರ್ಡ್ ಅಂತ ತಕ್ಷಣ ಮತ್ತೆ ತಕ್ಷಣ ಫೋನ್ ಇಟ್ಬಿಡ್ತಾರೆ, ಅರ್ಧ ಗಂಟೆ ಕೊರೆದ್ಬಿಟ್ಟು ಮತ್ತೆ ಕೇಳೋದೇ ಇಲ್ಲ ಮಾತ್ರ. ನಾವು ಅದೇ ಹೊಡೆದು ಬಂದರೆ ಹೊದರ್ತಿರ್ತಾರೆ ಒಂದಡತೆ, ನಾವು ಎಲಿಜಿಬಲ್ ಇಲ್ಲ ಅಂತ ಹೇಳಿದ್ರೆ ಅರ್ಥ ಆಗಲ್ಲ ಅವರಿಗೆ. ಯಾಕೆ ಅಂದರೆ ನಮಗೆ ಬೇಕಿಲ್ಲ, ಯಾಕೆ ಅನ್ನಿಸ್ತೆ ನಮಗೆ ನೆಸೆಸಿಟಿನೇ ಇಲ್ಲ ಅದರದ್ದೀಗ. ಅದಕ್ಕೆ ವಿರಕ್ತಂ ಪ್ರತಿ ವಾಣಿಜ್ಯೋಪದೇಶ ಅವತ್ತ ದೃಷ್ಟಾಂತ ಕೊಟ್ಟು, ವಿರಕ್ತನಾದವನಿಗೆ ವಾಣಿಜ್ಯ ಇರಬಹುದು, ಸತ್ಯ ಇರೋದು, ಪ್ರಾಫಿಟ್ಟು ಬರಬಹುದು, ಶೇರಿಗಾಗಿ ಹುಚ್ಚಾಪಟ್ಟೆ ದುಡ್ಡು ಬರಬಹುದು, ನಿಜ. ಅವ್ರಿಗೆ ಬೇಕಿಲ್ಲ ಫಸ್ಟ್ ಅವರಿಗೆ. ಆದ್ದರಿಂದ ಎಷ್ಟು ದುಡ್ಡು ಬರವಾಗಿ ಹೇಳ್ತೀನಿ ಅಂತ ಕೂಡ, 1 ರೂಪಾಯಿ ಇನ್ವೆಸ್ಟ್ ಮಾಡಿ 1 ಕೋಟಿ ರೂಪಾಯಿ ಅಂದರೆ ನಮಗೆ ಬೇಕಾಗಿಲ್ಲ. ಯಾಕೆ? ಅಗತ್ಯನೇ ಇಲ್ಲ ಅದಕ್ಕೆ. ಆ ಅರ್ಥದಲ್ಲಿ ಹೇಳ್ತಾರೆ, ನದ್ವೇಷ್ಟಿರ ಇದು ಇದನ್ನು ತಿಳ್ಕೊಬೇಕೀಗ. ಸರಿಯಾದ ಜ್ಞಾನ ಬಂದಾಗ ದ್ವೇಷ ಮಾಡಿದ್ರೆ ಹಾಗೆಲ್ಲ ತಿಳ್ಕೊಬಾರದು. ಮತ್ತೆ ಅನುಪಯುಕ್ತ ವಿಚಾರಗಳು ಬರಲಿ ಹೋಗಲಿ ಏನು ಮಾಡ್ತಾರೆ ಅವರು, ಆ ಬಗ್ಗೆ ಕೇರೇ ಮಾಡೋದಿಲ್ಲ. ಅದ ಮಾತಿನ ಅರ್ಥ ಇದೆ. ನಚ್ಚದ್ವಿ ಅದಕ್ಕೆ ಅದು ಏನು ಮಾಡಿದ ಜನಕರಾಜ, ಜನಕ ಸುಟ್ಟೋಗ್ತದೆ ಅಂತ ಕೇಳಿದರೆ ಯೋಚನೆ ಮಾಡಬೇಡಿ ಅಂತ ಹೇಳಿಬಿಟ್ಟು. ಯಾಕೆ? ಇದು ಉದ್ಧಾರ ಆಗೋತ್ತಲ್ಲೇ ಅದ್ರ ಬೇಕಿಲ್ಲ ಅಂತ ಹೇಳಿದ. ಏನು? ಹೌದು ಹೌದು ಹೌದು. ಆಗಲ್ಲ, ನಮ್ಗೆ ಕನೆಕ್ಟ್ ಆದ್ರೆ ಬೇರೆ ವಿಚಾರ. ನಮ್ಗೆ ಕನೆಕ್ಟ್ ಆದಾಗ ಮಾತ್ರ ಯೋಚನೆ ಮಾಡೋದು. ಕನೆಕ್ಟ್ ಆಗದೆ ಹೋದ್ರೆ ಉದಾಹರಣೆ, ನಮ್ಮದೇ ಡಿಫರೆನ್ಸ್ ಇದೆ. ಉದಾಹರಣೆ, ಯಾವುದೋ ಒಂದು ರೋಗ ಬಂತಪ್ಪ, ಯಾರಿಗೋ ರೋಗ ಬಂತು, ದಿವಸ ರೋಗಗಳಿದ್ದೇ ಇರ್ತಾರೆ, ಯೋಚನೆ ಮಾಡಿದ್ರೆ ಮುಂದೆ ಕೋಲಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ನಮ್ಮ ಸಂಬಂಧಪಟ್ಟವ್ರಿಗೆ ಬಂತು ಏನು ಮಾಡಬೇಕಾಗ, ನಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಅದನ್ನೇನು ಮಾಡಬೇಕು, ಸಾಲ್ವ್ ಮಾಡ್ಕೋಬೇಕು. ಯಾರ್ದೋ ಕಾರ್ ಪಂಕ್ಚರ್ ಆಯಿತು, ನಾನು ನಿಲ್ಲಿಸೋಕ್ಕಾಗತ್ತಾ? ನಮ್ಮ ವೆಹಿಕಲ್ ಪಂಕ್ಚರ್ ಆದರೆ ಬೇರೆ ಮಾಡಿಸ್ತೇವೆ, ಬೇರೆ ದಾರಿ ಇಲ್ಲ. ಏನು ಮಾಡೋದು, ಎಲ್ಲ ನೋಡ್ಕೋತಾ ಹೋಗುದು ಏನೇನಾಗಿದೆ ಅಂತ. ಅದು ತಾನೇ ಪಂಕ್ಚರ್ ಮಾಡಿ ಆಮೇಲೆ ಹಾಕೋದು, ಬರ್ತಾರಲ್ಲ ಕೆಲವರೆಲ್ಲ, ಯಾಕಂದ್ರೆ ಬಿಸ್ನೆಸ್ ಅದು, ಆ ರೀತಿ ಮಾಡಕ್ಕೆ ಹೋಗ್ಬಾರ್ದು. ಎಲ್ಲ ವಿಷಯ ತಿಳ್ಕೊಡೋದು ನಮಗೆ ಅನಗತ್ಯ. ಇವತ್ತು ಆ ರೀತಿ ತಲೆ ಹಾಕಿದ್ರೆ ಮೈಂಡ್ ಏನಾಗುತ್ತೆ, ಈ ಟೋಟಲ್ ಡಿಸ್ಟರ್ಬೆನ್ಸ್ ಎಲ್ಲ ಹಾಕೊಂಡ್ಬಿಟ್ಟು ಅದೇ ಎಲ್ಲ ನಮ್ಮ ಅನಾರೋಗ್ಯ ಕಾರಣ ಆಗೋದು. ಅದೇ ಎಲ್ಲಿ ಏನಾಯ್ತು, ನಮ್ಮ ಎಷ್ಟು ಎಲ್ಲಿಂದ ಬಂದೆ, ಮುಂದೆ ಎತ್ತ ಪಯಣ, ಇಲ್ಲಿಂದ ನನಗೆ ಎಷ್ಟು ದಿನ ಬಾಲಸ್ಯ ಮರಳು, ಅಷ್ಟೇ, ಇನ್ನೇನು ಇಲ್ಲ. ಆ ಮಾತು ಅರ್ಥ ಮಾಡ್ಕೊಂಡಾಗ ಇದೆಲ್ಲ ಹೇಗೆ ಅಂತ ಗೊತ್ತು. ನಮಗೆ ಕನೆಕ್ಟ್ ನಮ್ಮ ಸಾಧನೆಗೆ ಅದು ಇಂಪಾರ್ಟೆಂಟ್. ನಮ್ಮ ಅವಾಗ ಎಷ್ಟು ಬೇಕೋ ಅಷ್ಟೇ, ಅವಾಗ ವಿಘ್ನ ಬಂತು ಎಷ್ಟು ಬೇಕೋ ಅಷ್ಟು ಅಟೆಂಡೆನ್ಸ್. ಮತ್ತೆ ಈಗ ಆ ವಿಘ್ನ ಪರಿಹಾರ ಆಗಲಿಕ್ಕೆ ಎಷ್ಟೋ ಅಷ್ಟೇ, ಈ ದಾರಿಯಲ್ಲಿ ಕಾರ್ ಕಟ್ಬಿಟ್ಟು ಏನು ಮಾಡ್ತಾನೆ ಈಗ, ಪಂಚಾಯಿತಿ ಹೊಸ ಟೈರ್ ತೊಗೊಳಕ್ಕೂ ಪ್ರಶ್ನೆ ಬರಲಿ, ಎಷ್ಟು ಬಂತು ಅವನಿಗೆ ಅಲ್ಲದ ಹೊರಟ್ಬಿಡ್ಬೇಕಷ್ಟೇ. ಅವ್ನು ಉರಿ ಇದೆ ಈಗ, ಕೆಟ್ಟೋಯ್ತು, ರಿಪೇರಿ ಮಾಡಿಸೋದು ಬೇರೆ ದಾರಿ ಇಲ್ಲ. ಬಟ್ ಏನು ಮಾಡ್ತಾ, ಪೇಂಟ್ ಹೋಯ್ತು, ಒಂದು ಪೇಂಟ್ ಹೊಡಿತಾ ಕೊಡೋದು ಅಲ್ಲೇ, ಅದು ಅತಿ ಪ್ರಸಂಗ ಅದೆಲ್ಲ ಕೂಡ. ಬಟ್ ಇದು ಪೆಟ್ರೋಲ್ ಹಾಕಿಸ್ತಾ ಬೇಕೋ, ಬೇರೆ ದಾರಿ ಇಲ್ಲ, ಅದು ಕೂಡ ಎಷ್ಟು ಹಾಕಿಸ್ತಾನೆ ಮತ್ತೆ, ಎಷ್ಟು ಬೇಕೋ ಅಷ್ಟೇ. ಆದರೆ ಪೇಂಟ್ ಯಾರೋ ಟಚ್ ಮಾಡ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಇದಾಯ್ತು, ಆ ಹೋಗಿ ಪ್ಯಾಕೇಜ್ ಕೊಟ್ಟು ವಾರ ಕಾಯ್ಕೊಂಡು ಒಂದು ರಿಪೇರಿ ಮಾಡ್ಸ್ಕೊಂಡು ಬರೋದು. ಅವಾಗ ಹೋದ ಎಲ್ಲ ಬದಲಿ ಅದೇ ಫಿಕ್ಸ್ ಮಾಡಿರ್ತಾರೆ, ಎಷ್ಟು ಮೂರ್ಖ ಅವನು ಅಲ್ಲೇನು, ಅದು ಇನ್ನೇ ಅದೆಲ್ಲ ಏನು ಮಾಡೋದೇ ಇಲ್ಲ. ಅದೆಲ್ಲ ಅವೆಲ್ಲ ಹಾಗೆ ನಾವು ಇಂಜಿನ್ ಕೆಟ್ಟರೆ ಗಮನ ಕೊಡಬೇಕು, ಪೆಟ್ರೋಲ್ ಎಲ್ಲ ಗಮನ ಕೊಡಬೇಕು, ಪೇಂಟ್ ಗಮನ ಕೊಡಬೇಕಾಗಿಲ್ಲ. ಯಾತಕ್ಕೆ? ಸರಿ ಇತ್ತೋ ಒಳ್ಳೇದೇ, ಏನು ತಪ್ಪಲ್ಲ, ಸರಿ ಇಲ್ವೋ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಯಾತಕ್ಕೆ? ನಿಮ್ ಪ್ರಯಾಣಕ್ಕೆ ಅದು ಇಮ್ಮಿಡಿಯೇಟ್ ನೆಸೆಸಿಟಿ ಇಲ್ಲ, ಅದಕ್ಕೆ ಆ ಥರ ಯೋಚನೆ ಮಾಡಿ ಪ್ರಯಾರಿಟಿ ಯಾವುದಕ್ಕೆ ನೋಡಬೇಕು. ಇವತ್ತು ಅನೇಕ ಜನ ಪ್ರಯಾರಿಟಿ ನೋಡೋದಿಲ್ಲ. ಯಾರೋ ಒಬ್ರು ನೋಡಿದ್ದೆ ನಾನು, ಹಾರ್ಟ್ ಟಿಕೆಟ್ ಕಳೆದೋಯ್ತು ಅಂತೇಳಿ ಪರೀಕ್ಷೆ ಹೋಗೋದು ವಾಪಸ್ ಬಂದ್ರೆ ಹಾರ್ಟ್ ಟಿಕೆಟ್ ಕಳೆದೋಯ್ತು ಅಂತೇಳಿ. ಅಲ್ಲಿ ಹಾರ್ಟ್ ಟಿಕೆಟ್ ಕಳೆದ ಪಾಪ ಎಂಥ ದೊಡ್ಡ ಎಕ್ಸಾಮ್ ಇದ್ರೆ ಅಂತ ಮಹಾ ದುಷ್ಟ ಇದ್ರು ಕೂಡ ಏನ್ ಮಾಡ್ತಾರೆ, ನಿಮ್ದೇ ಇಷ್ಟವನ್ನ ಕನಸ ತೋರಿಸಿ ತೋರಿಸ್ತವ್ರು, ಅದು ನಾಳೆ ಬಂದು ತೋರಿಸು ಅಂತ ಹೇಳ್ತಾನೆ ಹೊರತು ಪರೀಕ್ಷೆ ವಾಪಸ್ ಕಳಿಸಲ್ಲ. ಇನ್ನೊಬ್ಬ ನಮ್ಮ ಇವರಿದ್ದ ಅಯೋಗ್ಯ ನಮ್ಗೆ ಇದರಲ್ಲಿ ಹಾಸ್ಟೆಲ್ಲಿದ್ದಾಗ ಅವ್ರು ವಾಪಸ್ ಬಂದ್ಬಿಟ್ಟ ಪರೀಕ್ಷೆಗೆ ಹೋಗಿ ಅರ್ಧ ಬಂದು ಯಾಕಂದ್ರೆ ಚಪ್ಪಲಿ ಹರಿದೋಯ್ತು ಅಂತ ಹೇಳ್ದ. ಏನು ಹೇಳ್ಬೇಕು ಅವ್ರಿಗೆ, ಅದು ಚಪ್ಪಲಿ ಉಟ್ಟಿರ ಬರೀ ಅದು ವರ್ಷಗಳಾಗುತ್ತೆ, ಅದು ನಿಜವಾದ ಕಾರಣ ಓದಿಲ್ಲ, ಅದೇ ಪ್ರಾಬ್ಲಮ್ ಇರೋದು. ಅವ್ರ ಕಾರಣ ಹೇಳ್ಬೇಕಲ್ಲ, ಏನೋ ತಲೆಹರಟೆ ಕಾರಣ ಉಳಿದು ನಂಬರ್ ಎಷ್ಟು ಹುಡುಗರು ಇರ್ತಾರೆ ಅವರೇನೋ ಹೇಳಿದ ನಂಬರ್ ಎಷ್ಟು ಇರ್ತಾರೆ ಅದೆಲ್ಲ ಕಾರಣ ಕೊಡೋದ, ಆ ರೀತಿ ಮಾಡಬಾರ್ದು ಅಂತ ಹೇಳ್ತ. ಆ ರೀತಿ ಹೇಳಿದ್ರೆ ಸಾಧನೆ ಮಾಡೋಕ್ಕೆ ಏನೇನೂ ಸಾಧ್ಯ ಆಗಿಲ್ಲ ಅವನಿಗೀಗ. ಅವನೇ ಹೇಳ್ತಾನೆ ನೀರು ಬರಲಿಲ್ಲ, ಲೇಟಾಗಿ ಬರುತ್ತೆ, ಲೇಟಾಗಿ ಬರೋದು ಬೀಜ ಬೀಳಕ್ಕೆ ಕಾರಣ ಆಗ್ಬೇಕಾ, ಏನು ಮೊದಲು ಹೇಳ್ಕೊಂಡು ಬರ್ದು ಸಂತ ಅಂತ ಬೋದಾಗುತ್ತೆ ಅಷ್ಟೇ. ಅದು ಯಾವುದು ಅದನ್ನ ದೊಡ್ಡ ಇಶ್ಯೂ ಮಾಡಿಬಿಟ್ಟು ನಾವು ಭಾರಿ ಸಂಕಲ್ಪ ಮಾಡಿ ಫ್ರೆಶ್ ನೀರೇ ಉಪಯೋಗಿಸ್ಬೇಕು. ಬೆಳಿಗ್ಗೆ ನಾನು ಫ್ರೆಶ್ ನೀರು 5 ಗಂಟೆಗೆ ಬರಬೇಕು, ಬರೋದಿಲ್ಲ ಅದೇ ಪೂಜೆ ಕ್ಯಾನ್ಸಲ್. ಇಂಥ ವಿಚಾರ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ಎಷ್ಟಾಗಬೇಕು ಅದಕ್ಕೆ, ನಿನ್ನ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟು ಹೊಡ್ಕೊಂಡು. ಅದಕ್ಕೆ ಪ್ರಾಯ ಅಂತ ಪದ ಹಾಕಿದೆ, ಟೋಟಲಿ ಅಂತ ಹೇಳಿಲ್ಲ. ಪ್ರಾಯೇಣ ನದ್ವೇಷ್ಟಿ ನಕಾಂಕ್ಷೆ, ಯಾವುದು ತಾವಿಗೆ ಸಂಬಂಧಪಟ್ಟಿಲ್ಲದ. ಇವತ್ತು 99% ಜನ ಸಂಬಂಧಪಡದ ವಿಚಾರದ ಬಗ್ಗೆ ಮಾತಾಡೋದು. ಈ ಸೀರಿಯಲ್ ನೋಡೋದು ಏನವೆಲ್ಲ ಟೋಟಲಿ ಅನ್ಕನೆಕ್ಟ್. ನಮ್ಗೆ ಏನೇನು ಸಿಟಿ ಇಲ್ಲ, ನ್ಯೂಸ್ ಆಗಲಿ ನಮ್ಗೆ ಯಾವ್ದು ಇಂಪಾರ್ಟೆಂಟ್ ಅದನ್ನ ಬಿಟ್ಟು ಎಲ್ಲ ನೋಡ್ತಾ ಕೊಡೋದು ಅರ್ಥನೇ. ನ್ಯೂಸ್ ಪೇಪರ್ ಎಲ್ಲ ಮೊದಲೇ ಲೈನಿಂದ ಮನೆಯಲ್ಲಿ ತಪ್ಪದೇ ಓದ್ತಾನೆ ಅಂದ್ರೆ ಅವನಿಗೆ ದಡ್ಡನೆ ಮತ್ತೊಬ್ಬಲಿಲ್ಲ ಅಂತ. ಅಮೆರಿಕಾದಲ್ಲಿ ಏನಾದ್ರೆ ನ್ಯೂಸ್ ಪೇಪರ್ ಮನೆಗೆ ಒಯ್ಯೋದಿಲ್ಲ ಅಂತ ಅವ್ರು, ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಹಾಗೇನೆ. ಯಾಕೆ ಅವ್ರಿಗೆ ತಮ್ಗೆ ಯಾಕೆ ಬೇಕು ಭಾಗ ಅದು ಇಷ್ಟು ಇಷ್ಟಪ್ಪ ಇರುತ್ತಂತ ಹೊತ್ಕೊಂಡು ಹೋದ್ರೆ ಅದಕ್ಕೆ ವಿಚಾರ ಮಾಡಬೇಕು. ಅದಕ್ಕೆ ಅವ್ರು ಅದು ಬಂದು ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಹಾಗೆ. ನಮ್ಮಲ್ಲಿ ಅದು ಕಿತ್ಕೊಂಡು ಹರ್ಕೊಂಡು ಹೋಗ್ಬಿಡ್ತಾರೆ ಎಲ್ಲರೂ ಕೂಡ. ಅದು ಅಂದ್ರೆ ಇವ್ರಿಗೆ ಬೇರೆ ವ್ಯಾಲ್ಯೂ ಯೋಚನೆ ಮಾಡ್ತಾರೆ, ಅವ್ರ ಟೈಮ್ ವ್ಯಾಲ್ಯೂ ಯೋಚನೆ ಮಾಡ್ತಾರೆ. ಅದಕ್ಕೆ ಪ್ರಾಸ್ಪರ್ ಆಗ್ತಾನೆ ಯಾವನು ಟೈಮ್ ವ್ಯಾಲ್ಯೂ ಬಗ್ಗೆ ಇದು ಮಾಡ್ತಾನೋ ಅವನು 10 ರೂಪಾಯಿ ಕಳ್ಕೊತಾನೆ, ಟೈಮ್ ಸೇವ್ ಮಾಡ್ತಾನೆ. 10 ರೂಪಾಯಿ ನಿಮಗೆ ಬರುತ್ತೆ, ಟೈಮ್ ಮತ್ತೆ ಬರೋದಿಲ್ಲ. ನಿಮಗೆ 1,000 ರೂಪಾಯಿ ಬರುತ್ತೆ, ಮತ್ತೆ ಟೈಮ್ ಬರೋದಿಲ್ಲ. ಆ ಟೈಪ್ ಯೋಚನೆ. ಇವತ್ತು ಉದಾಹರಣೆ, ನಮಗೆ ಇವತ್ತು ಮನೆ ಕೆಲಸ ಎಲ್ಲ ಮಾಡಕ್ಕೆ ಬರುತ್ತೆ ಅಂತ ತಿಳ್ಕೊಂಡು, ಫ್ಯೂಸ್ ಹಾಕ್ಲಿಕ್ಕೆ ಬರುತ್ತೆ, ರಿಪೇರಿ ಮಾಡಕ್ಕೆ ಬರುತ್ತೆ, ಪ್ರತಿಯೊಂದು ಬರುತ್ತೆ. ನಾವು ಮಾಡ್ತಾ ಕೂತ್ಕೊಂಡ್ರೆ ಬಾಡೋ ನಿಂತು ಹೋಗ್ಬಿಡುತ್ತೆ. ಆಮೇಲೆ ಏನ್ ಮಾಡ್ಬೇಕು ಅದಕ್ಕೆ, ಇರೋಬೇಕು. ಅವನು ದುಡ್ಡು ಕೊಡ್ಬೇಕಾದ್ರೆ ಆ ದುಡ್ಡುಗೂ ಇದಕ್ಕೆ ಸಂಬಂಧ ಇದೆ ಏನಾದ್ರು ಕೂಡ. ಆ ದುಡ್ಡು ಐ ಕ್ಯಾನ್ ಅರ್ನ್ ಇಟ್, ಬಟ್ ಮತ್ತೆ ಟೈಮ್ ಅರ್ನ್ ಮಾಡಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಜಗತ್ತಿನೊಳಗೆ ಏನೇನೇ ಬೇಕಾದ್ರೂ ಮಾಡಬಹುದು. ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಹಿಂದೆ ಕೊಯ್ಯೋ ಶಕ್ತಿ ಯಾರಿಗೂ ಇಲ್ಲ. ಪರಮಾತ್ಮ ಕಾಲ ನಿಯಾಮಕ ಆದ್ದರಿಂದ ಟೈಮ್ ಮುಡಿಯೋದಾದರೆ ಐ ಆಮ್ ರೆಡಿ ಟು ಸ್ಪೆಂಡ್. ಇದನ್ನು ಅರ್ಥ ಮಾಡಿಕೊಂಡಾಗ ನಾವು ಎಲ್ಲಿ ತಪ್ಪುತ್ತೇವೆ ಎಂದು ಗೊತ್ತಾಗುತ್ತೆ. ನೀವೇನು ಭಾರಿ ಸಮಾಧಾನ ಅಂದರೆ 10 ರೂಪಾಯಿ ಉಳಿಸ್ಬಿಟ್ಟೆ, 2-3 ಗಂಟೆ ಗಲಾಟೆ ಮಾಡಿ ಅದನ್ನು ಮಾಡಿ ಇದನ್ನು ಮಾಡಿ ಹೊಡೆದಾಡಿ ಹೊಡೆದಾಡಿ ಶರ್ಟ್ ಹರ್ಕೊಂಡು ಕೊನೆ 10 ರೂಪಾಯಿ ಸೇವ್ ಮಾಡಿದೆ ಅಂತ ಕೇಳಿದರೆ ಏನು ಅರ್ಥ ಅದರಲ್ಲಿ? ಅದು ಸಣ್ಣ ವಿಷಯ ಬಿಟ್ಬಿಡು ಅಂತಾರಲ್ಲಾಗಿ. ಅದು ನೀನೇ ಜಾಣ ಕೂತ್ಕೊಡಪ್ಪ. ಅರ್ಜೆಂಟ್ ಬಸ್ತಾರೆ, ಹತ್ರ ಕಾಮನ್ ಸೆನ್ಸ್ ಉಪಯೋಗಿಸ್ತಾರೆ. ಎಲ್ಲ ಇಂಟರ್ವ್ಯೂ ಹೋಗ್ಬೇಕಾದ್ರೆ ಜಗಳ ಶುರು ಮಾಡಿಬಿಡ್ತಾರೆ. ಯಾರೋ ನನ್ನ ಸೀಟು ನನ್ನ ಸೀಟಲ್ಲೇ ಕೂತ್ಕೋಬಾ, ನೀನು ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಇವ ಅವ ಏನ ತಲೆ ಅಟ್ಟಿಯವ್ರು, ಇವ್ರು ಪಾಪ ಎಕ್ಸಾಮ್ ಇದ್ಕೋಬೇಕಾಗಿದೆ. ನನ್ನ ಸೀಟ್ ಬಿಡ್ತೇನೆ ಬಾ, ನಾನು ಸ್ಟ್ಯಾಂಡಿಂಗ್ ಬರ್ತೇನೆ ಬಾ ಅಂತ ಹೇಳ್ತಾನೆ. ಅದಕ್ಕೆ ಅದು ಸೀಟ್ ಗಿಟ್ ಮುಖ್ಯ ನೋಡಿದಾಗ ಏನು ಏನು ಎಂಥ ದೊಡ್ಡ ಸೀಟ್ ಕಳ್ಕೊಂಬಿಟ್ಟ ಇವನು ಅಂತ. ಬಟ್ ಅವನು ಅಲ್ಲಿಗೆ ಏನು ಮಾಡ್ತಿದ್ದಾನೆ, ಇವನು ಸೀಟ್ಗೋಸ್ಕರ ಮಾಡಿಕೊಂಡು ಏರಿ ಕೆಲಸ ಹೋಗ್ತಾರೆ ಬರ್ತಾನೆ ಅಷ್ಟೇ. ಆ ಥರ ಪ್ರಯಾರಿಟಿ ಯೋಚನೆ ಮಾಡ್ತಾ ಹೊರಟ್ರೆ ಎಲ್ಲ ಸಾಧನೆ ಮಾಡಕ್ಕೆ ಬರೋದು. ಪ್ರಯಾರಿಟಿ ಇಲ್ಲ, ಯಾರೋ ಕರೆದ್ರೆ ಹೋಗೇ ಬಿಡ್ತಾನೆ ಆ ಕಡೆಗೆ. ಅಲ್ಲ ಅವ್ನು ಕರೆದ ಸರಿ, ಪಾಪ ಅವ್ನು ಕರೆದ ಹೋದ, ಇವ್ನು ಹೋಗು ನೆಸಿಟಿ ಇದೆಯಾ? ಅವನು ಹೇಳಿದ್ರು ಪಾಠ ಬಿಟ್ಟು ಬಂದ್ಬಿಟ್ಟೆ, ನೀವು ನಿಮ್ಮ ಹಣೆ ಬರ, ನಾನೇನು ಮಾಡಿ ಕರೆದೇ ಯೋಚನೆ, ನೀವು ಯೋಚನೆ ಮಾಡಬೇಕಾಗಿತ್ತು. ಹೌದಲ್ಲ, ನಾನು ಕರೆಯೋದು ನನ್ನ ಕೆಲಸ ಅಷ್ಟೇ. ಊಟಕ್ಕೆ ಕೂತ ಹಾಕ್ಬಿಟ್ಟು ತಿಂದ್ಬಿಡ್ತಾನೆ, ಅವ್ರು ಹಾಕ್ಬಿಟ್ಟು ತಿಂದ್ಬಿಟ್ಟೆ. ಅಲ್ಲ ಹಾಕಿದ್ರೆ ಸರಿ, ನೀನು ತಿನ್ಬೇಕಾದ್ರೆ ನೀವು ಬುದ್ಧಿ ಇರ್ಬೇಕಲ್ಲ. ಅವ್ರು ಹಾಕಿದವ್ರೆ ಹೇಗೂ ಬೈತಿದ್ರಿ, ಹಾಕಿದ್ರು ಬೈತೀರಿ. ಅದು ಹಾಕಿದ್ದು ನಿಮ್ಮ ತಿನ್ನೋದಕ್ಕೋಸ್ಕರ ಅವ್ನು ಹಾಕಿಬಿಟ್ಟ ತಿಂದ್ಬಿಟ್ಟೆ ಅನ್ನೋದು ಎಕ್ಸ್ಕ್ಯೂಸ್. ಅದು ತಪ್ಪು, ನೀನು ಬುದ್ಧಿ ಇಲ್ಲ ಅಂತ ಅರ್ಥ. ಚೆಲ್ಲೋದಿರುತ್ತೆ, ಇನ್ನೂ ಕೆಲವರು ದಡ್ಡರಿರ್ತಾರೆ, ಅಂಥವ್ರು ನೋಡಿದ್ದೇನೆ. ಕೆಲವು ಊಟಕ್ಕೆ ಕೂತ್ಬಿಟ್ಟಿರ್ತಾರೆ, ಉಳಿದು ಬಿಡುತ್ತೆ ಅನ್ನ ಸಾರು. ಅವು ಭಾಳ ಯೋಚನೆ ಮಾಡಿ ವೇಸ್ಟ್ ಆಗುತ್ತೆ, ಸುಮ್ಮನೆ ಮಾತಾಡ್ತಾ ಕೊಡ್ತಾರೆ ಸ್ವಲ್ಪ ಹೊತ್ತು. ಮತ್ತೆ ಹಸಿವಾಗ್ರಿಗೆ ತಿಂದವ್ರು ನೋಡಿದ್ದೇನೆ, ಗೊತ್ತಾಯ್ತು. ಅದು ವೇಸ್ಟ್ ಆಗಬಾರದು. ಎಂಥ ಮೂರ್ಖರು ಅಂದರೆ ಪರಿಸರ ಬೇರೆ ಆಗುತ್ತೆ ಗೊತ್ತಾ, ಅದು ವೇಸ್ಟ್ ಆಗಲಿಲ್ಲ. ಆದರೆ ಔಷಧಿಗೆ 1,000ರಷ್ಟು ವೇಸ್ಟ್ ಆಗುತ್ತಾವೆ ನಿಮಗೆ. ಎಷ್ಟು ತಿದ್ದಿರ್ತಾರಲ್ಲ, ಆದರೆ ಆಫೀಸ್ ಹೋಯ್ತು, ಕೆಲಸ ಹೋಯ್ತು, ದುಡ್ಡು ಹೋಯ್ತು, ಆರೋಗ್ಯ ಹೋಯ್ತು, ರಿಪೇರಿ ಕೇಸ್ ರಿಪೇರಿ ಆಗುತ್ತೆ. ಎಷ್ಟು ಆರೋಗ್ಯ ಆಮೇಲೆ ಸರಿ ಹೋದರೂ ಕೂಡ ಮೊದಲಿನಂತ ಆರೋಗ್ಯ ಬರೋದಿಲ್ಲ. ಯಾಕೆ? ರಿಪೇರಿ ಅಷ್ಟೇ ಇದು. ಅದ್ರ ಮೇಲೆ ಅಲ್ಲಿ ವೇಸ್ಟ್ ಆಗಲಿ, ಅಲ್ಲಿವರೆಗೆ ಎಷ್ಟು ವೇಸ್ಟ್ ಆಗುತ್ತಪ್ಪ ನಿಮಗೆ, 1,000 ರೂಪಾಯಿ ವೇಸ್ಟ್ ಆಗುತ್ತಾ ಇಲ್ಲ. ತಿಂದು ದೇಹ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಅದ್ರ ವೇಸ್ಟ್ ಮಾಡೋದು ದೊಡ್ಡದಲ್ವಾ? ನಿಜವಾಗ್ಲೂ ವೇಸ್ಟ್ ಆಗಲ್ಲ ಅದು. ಯಾಕೆ? ಪ್ರಾಣಿಗಳಿಗೆ ತಿಂದರೂ ಬರುಗತ್ತದು ಪಾಪ, ಅಂದ್ರೆ ತಿಂದ್ಬಿಡ್ತಾನೆ. ಅದಕ್ಕೆ ಭಾಗವತ ಹೇಳ್ತಾರೆ, ತನಗೆ ಹೊಟ್ಟೆ ಹಿಡಿದು ಸ್ವಲ್ಪ ಜಾಸ್ತಿ ತಿಂದರೂ ಕೂಡ ಅವನು ಕಳ್ಳ ಅಂತ ತಿಳ್ಕೊಡಿ ಅಂತ ಹೇಳ್ತಾರೆ. ಇನ್ನೊಬ್ಬರು ತಾನು ತಿಂದಾಗ ಲೆಕ್ಕ, ಅವನು ತನ್ನ ನೆಸಿಟಿ ಇಲ್ಲ, ಉಳಿಯುತ್ತೆ ಅನ್ನೋ ಕಾರಣಕ್ಕೆ ತಿಂದುಬಿಟ್ರೆ ಅವನು ಕಳ್ಳ ಇದ್ದ ಹಾಗೆ. ಇವೆಲ್ಲ ಆರೋಗ್ಯಕ್ಕೂ ಮುಖ್ಯ, ಶಾಸ್ತ್ರಕ್ಕೂ ಮುಖ್ಯ. ಹೆಲ್ತ್ ವೈಸ್ ಆಲ್ಸೋ ಭಾರಿ ಪರ್ಫೆಕ್ಟ್. ಅದು ಸ್ವಲ್ಪ ಹೆಚ್ಚು ತಿಂದರೂ ಕೂಡ ಈ ಆರೋಗ್ಯ ಅಪ್ಸೆಟ್ ಆಗೇ ಆಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಇವಿಷ್ಟು ಕೂಡ ಅಪರೋಕ್ಷ ಜ್ಞಾನಿ ಅರ್ಥ ಮಾಡೋದ್ರಿಂದ ಉಳಿದವರಿಗೆ ಆಕೋರ್ಡ ಕಾಣುತ್ತದೆ. ಏನು ಇಂತ ದಡ್ಡತನ ಮಾಡ್ತಾನೆ ಅಂತೇಳಿ, ಅವನಿಗೆ ಗೊತ್ತು ತಾನು ನಿಜವಾದ ಜಾಣತನ ಮಾಡಿದ್ದೀನಿ ಅಂತೇಳಿ. ಸಾಮವೇದೆ ಪಲ್ಲವೇಯ ಶಾಖಾಯಾಂ ರಜಸ್ತಮಸ್ಸತ್ವಗುಣಾನ್ ಪ್ರವೃತ್ತಾನ್ ಪ್ರಾಯೋ ನ ಚ ದ್ವೇಷ್ಟಿ ನ ಚಾಪಿ ಕಾಂಕ್ಷತಿ ತಥಾಪಿ ಸೂಕ್ಷ್ಮಂ ಸತ್ವಗುಣಂಚ ಕಾಂಕ್ಷೇತ್ ಯದಿ ಪ್ರವಿಷ್ಟಂ ಸುತಮಶ್ಚ ಜಹ್ಯಾತ್. ಈ ರೀತಿ ಏನಾದ್ರು ಮಾಡಿಬಿಟ್ರೆ ಸುತಮಶ್ಚ ಜಹ್ಯಾತ್, ತಮ ಅಂದರೆ ಅಜ್ಞಾನ, ತಮಸ್ಸು ಅಂದರೆ ತಮಸ್ಸು, ಅಜ್ಞಾನವನ್ನೂ ದಾಟ್ತಾನೆ, ತಮಸ್ಸಿಗೂ ಹೋಗೋ ತಪ್ಪಿಸ್ಕೊಂಡ್ಬಿಡ್ತಾನೆ ಅಂತ ಹೇಳ್ತಾ. ಈ ರೀತಿ ಗುಣಾತೀತನಾಗಿ ಬದುಕಿದರೆ ಅವನು ಸುಖವಾಗಿರ್ತಾನೆ. ನಹಿ ದೇವ ಋಷಯಶ್ಚ, ಅದೇ ಅದಕ್ಕೆ ಸಾಧ್ಯ ಆ ಸ್ಟೇಜೇ ಹೇಳ್ತಿರೋದೀಗ, ಆ ಸ್ಟೇಜ್ ಅವನು ಹೇಗಿರ್ತಾನೆ ಅಂತ ಹೇಳ್ತಿದ್ದಾರೆ. ರಾಯರದೇ ಸಿಂಪಲ್ ಕೇಸ್, ಆಶ್ರಮ ತಗೊಂಡು ಹೆಂಡತಿ ಪಾಪ ದೇಹ ತ್ಯಾಗ ಮಾಡಿ ಬಂದ್ಬಿಟ್ರು, ಆ ಪ್ರೇತ ಶರೀರದಲ್ಲಿ ಬಂದು ಉಳಿದವ್ರಿಗೆ ಶಾಕ್ ಆಗಿಬಿಡ್ತಾರೆ. ಏನು ಮಾಡಿದ್ರು ಅವರು? ಆ ರೆಮಿಡಿ ಹೋಯ್ತು ತಕ್ಷಣ, ರೆಮಿಡಿ ಜಪ ಮಾಡಿದ್ರು ನೀರು ಹಾಕಿದ್ರು ಮುದುವೆ, ತಮಗೆ ಸಮಸ್ಯೆ ಇಲ್ಲ, ಆಕೆ ಸದ್ಗತಿ ಆಯ್ತು. ಅದು ಜಾಣತನ. ಅದು ಅದು ಬಿದ್ದುಬಿಟ್ರೆ ಬೇರೆ ವಿಚಾರ ಮಾಡ್ತಕೊಂಡು ತಪ್ಪದು, ಯಾರು ಬಿದ್ದಿರ್ತಾನೆ ಎತ್ತದಕ್ಕಿಂತ ಮುಂಚೆ ಬೀಳಿಸ್ತಾ ಧ್ಯಾನ ಇನ್ವೆಸ್ಟಿಗೇಟ್ ಕಮಿಟಿ ಮಾಡಿ ಕುತ್ಕೊಂಡ್ಬಿಟ್ಟು ಏನು ಮಾಡಬೇಕು? ಕಮಿಟಿ ಮಾಡಿ ಅದು ಒಂದು 2 ವರ್ಷ ರಿಪೋರ್ಟ್ ಕೊಟ್ಟು ಮಾಡಿದರೆ ಮುತ್ಕತಾನ ಅಂತಾರೆ. ಇಲ್ಲ ಈಗ ಹಾಗಾಗಿ ಎಷ್ಟೋ ಜನ ಸತ್ತೋಗೋದು ಆಕ್ಸಿಡೆಂಟ್ನಲ್ಲಿ, ಬಿದ್ದಿರ್ತಾನೆ ಎತ್ಕೊಂಡ್ರೆ ನಮಗೆಲ್ಲಿ ಪ್ರಾಬ್ಲಮ್ ಬರುತ್ತೆ ಅಂತ ಬಿಟ್ಟು ಹೋಗಿಬಿಡ್ತಾರೆ. ಅವ್ನು ಬದುಕೊಂಡು ಸತ್ತೋಗ್ಬಿಡ್ತಾರೆ. ಅಲ್ಲಿ ಏನೇ ಆಗಲಿ ಅವ್ನು ಬದಸೋದು, ಇವರು ಆ ರೂಲ್ಸ್ ಕೂಡ ಹೇಗಿರಬೇಕು ಅಂದರೆ ಫಸ್ಟ್ ಬದಸೋದು ಪ್ರಯಾರಿಟಿ ಕೊಡೋದು, ಕೇಸಿ ಪ್ರಯಾರಿಟಿ ಕೊಡೋದಲ್ಲ, ಮುಂದಿನ ಪ್ರಶ್ನೆ ಅದೆಲ್ಲ ಕೂಡ ಆ ರೀತಿ ಮಾಡಿ ಹೆಲ್ಪ್ ಅದನ್ನು ಮೀರಿ ಹೆಲ್ಪ್ ಮಾಡೋದು ಭಾರಿ ದೊಡ್ಡದು. ಬಟ್ ಹೆಲ್ಪ್ ಮಾಡದಂತೆ ರೂಲ್ಸ್ ಮಾಡಿಬಿಟ್ರೆ ಭಾಳ ತಪ್ಪಾಗತ್ತೆ. ಹಾಂ, ಸುತಾಮ ಹೇಳಿದ್ದಲ್ಲ, ತಮಸ್ ಅಂದ್ರೆ ಅಜ್ಞಾನ, ತಮಸ್ ಅಂದ್ರೆ ಕತ್ತಲೆ, ಅಂದನ್ ತಮಸ್ಸಿಗೆ ಹೋಗದಂತೆ ಬದುಕ್ತಾನ ಅವನು, ಚಹ್ಯಾಕಿ ಬಿಟ್ಬಿಡ್ತಾನೆ ಅಂತ ಅರ್ಥ. ಅಜ್ಞಾನ ಕಲ್ಕೋತಾನೆ, ಅಂದನ್ ತಮಸ್ಗೆ ತಪ್ಪಿಸ್ಕೋತಾನೆ. ನಹಿ ದೇವ ಋಷಯಶ್ಚ ಸತ್ವಸ್ಥ ನೃಪಸತ್ತಮ ಹೀನಾ ಸತ್ವೇನ ಸೂಕ್ಷ್ಮೇಣ ತಥೋ ವೈಕಾರಿಕಾ ಮತಃ ಕಥಂ ವೈಕಾರಿಕೋ ಗಚ್ಚೇತ್ ಪುರುಷ ಪುರುಷೋತ್ತಮಂ ಇತಿ ಮೋಕ್ಷಧರ್ಮೇ. ನಹಿ ದೇವ ಋಷಯಶ್ಚ ಸತ್ವಸ್ಥ ನೃಪಸತ್ತಮ, ಪೂರ್ತಿ ಸತ್ವಗುಣಗಳನ್ನ ದೇವತೆಗಳ ದೇಹದಲ್ಲೂ ಕಾಣಕ್ಕೆ ಬರೋದಿಲ್ಲ. ರುಚಿಗಳನ್ನು ಬಿಟ್ಟುಬಿಟ್ರೆ ಸ್ವಲ್ಪ ಸ್ವಲ್ಪ ಎಲಿಮೆಂಟ್ ಶುರುವಾಗುತ್ತಾಗಲೇ, ಅಂದರೆ ಅದಕ್ಕೆ ಪ್ರಾಯ ಅಂತ ಯಾತಕ್ಕೆ ಹೇಳಿದ್ರು ಅಂತ ಕಾರಣ ಇದೆ. ಮೋಸ್ಟ್ಲಿ ಅಂತ ಯಾತಕ್ಕೆ ಸ್ವಲ್ಪ ಸ್ವಲ್ಪ ಅವ್ರಿಗೆ ಅಫೆಕ್ಟ್ ಆಗುತ್ತೆ, ತುಂಬ ಆಗೋದಿಲ್ಲ ಅಂತ ಅರ್ಥ. ಹೀನ ಸತ್ವೇನ ಸೂಕ್ಷ್ಮೇಣ ತಥೋ ವೈಕ, ಅದಕ್ಕೆ ವೈಕಾರಿಕ ಅಂತ ಯಾತಕ್ಕೆ ಕರೀತಾರೆ ಅಂದರೆ ವಿಕಾರಕ್ಕೊಳಗಾದವರು ಅಂತ ಅರ್ಥ, ಗುಣವಿಕಾರಗಳಿಗೆ ಒಳಗಾದವರು. ಕಥಂ ವೈಕಾರಿಕವ ಚೇತ್ ಪುರುಷ ಪುರುಷೋತ್ತಮಂ, ಎಲ್ಲಿವರೆಗೂ ಗುಣಗಳ ಎಫೆಕ್ಟ್ ಒಳಗಾಗಿರ್ತಾನೋ ಅಲ್ಲಿವರೆಗೂ ಅವನು ಮೋಕ್ಷಕ್ಕೆ ಹೋಗೋ ಸಾಧ್ಯತೆ ಇಲ್ಲ. ಮೋಕ್ಷಕ್ಕೆ ಹೋಗಬೇಕು ಎಲ್ಲ ಡ್ಯೂಸು, ಒಂದು ಚೂರು ಡ್ಯೂ ಇದ್ದರೂ ರಿಲೀವ್ ಮಾಡೋದಿಲ್ಲ ಅವನ್ನ. ಸೊ ಸಂಸಾರದ ರಿಲೀವ್ ಆಗಬೇಕಾದ್ರೆ ಗುಣಗಳ ಡ್ಯೂ ಯಾವುದೂ ಇರಬಾರ್ದು, ಆ ರೀತಿ ದಾಟಬೇಕು. ಸಾತ್ವಿಕ ಪುರುಷ ವ್ಯಾಘ್ರ ಭವೇನ್ ಮೋಕ್ಷಾರ್ಥ ನಿಶ್ಚಿತ, ಯಾವನು ಸಾತ್ವಿಕನಾಗ್ತಾನೆ ಅವನು ಮೋಕ್ಷ ಹಾದಿಯಲ್ಲಿ ಸಾಕ್ತಾನೆ. ಅದನ್ನು ದಾಟಿಬಿಟ್ಟಾಗ ಏನಾಗ್ತಾನೆ? ಪೂರ್ತಿ ಮುಕ್ತನೇ ಆಗಿಬಿಡ್ತಾನೆ. ಎಲಿಜಿಬಿಲಿಟಿ ಒಂದು, ಅರೈವಲ್ ಒಂದು. ಎಲಿಜಿಬಿಲಿಟಿಗೆ ಸಾತ್ವಿಕ ಗುಣ ಜಾಸ್ತಿ ಆಗಬೇಕು, ಅದು ಬಿಟ್ಟಾಗ ಮೋಕ್ಷ ಕರ್ಕೊಂಡು ಆಗಿಬಿಡ್ತಾನೆ. ಸ್ಥೂಲ ಸೂಕ್ಷ್ಮಭೇದೇನ ಗುಣಾಃ ದ್ವಿವಿಧಾಃ, ಮುಂದೆ ಪ್ರಕಾಶಂಚ ಪ್ರವೃತ್ತಿಯಂಚ ಇತ್ಯನೇನ ಗುಣಾತೀತಸ್ಯ ಸರ್ವಥಾ ಸತ್ವಾದಿ ಗುಣಕಾರ್ಯೇಷು ಪ್ರಕಾಶಾದಿಷು ದ್ವೇಷಾಕಾಂಕ್ಷೆ ನಸ್ತ ಇತ್ಯುಚ್ಯತೆ ಇತ್ಯನ್ಯಥಾ ಪ್ರತೀತಿ ನಿರಾಸಾರ್ಥಮಃ ಪ್ರಾಯೇ. ಅಪರೋಕ್ಷ ಜ್ಞಾನಿಯಾದವರಿಗೆ, ಗುಣಾತೀತರಿಗೆ ಸತ್ವಾದಿ ಗುಣಗಳ ಎಫೆಕ್ಟ್ ಪೂರ್ತಿ ಹೋಗಿರುತ್ತೆ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಇರುತ್ತೆ. ಸಾತ್ಯಕ್ಕೆ ದುಷ್ಟದಿಂದ ಜಗಳಾಡ್ತಿದ್ರು, ಶುದ್ಧ ವೈಷ್ಣವರು ಜಗಳಾಡ್ತಾರೆ, ಸ್ವಲ್ಪ ಮನ ದೋಷ ಇದೆ ಅಂತ ಅರ್ಥ. ಅದು ಯುದ್ಧದ ಕಾಲಕ್ಕೆ ಜಗಳಾಡ್ತಿದ್ದಾರೆ. ಸಾತ್ವಿಕ ಭೂರಿಶ್ರವಸ್ ಭಾರಿ ಯೋಗ್ಯರು ಇಬ್ಬರು ಕೂಡ, ಭೂರಿಶ್ರವನ್ನು ಕೊಂದೇ ಬಿಡ್ತಾರೆ. ಆ ಸಂಸಾರಾವಸ್ಥೆಯಲ್ಲಿ ಏನಾಗಿರುತ್ತೆ, ಸ್ವಲ್ಪ ಸ್ವಲ್ಪ ಎಫೆಕ್ಟ್ ಇರುತ್ತೆ. ಮೋಕ್ಷಕ್ಕೆ ಹೋದ್ಮೇಲೆ ಯಾವುದೂ ಇರೋದಿಲ್ಲ. ಅದು ಎಕ್ಸಾಂಪಲ್ಸ್ ಅವೆಲ್ಲ. ಅರ್ಜುನ ಎಷ್ಟು ಸಾತ್ವಿಕ, ಧರ್ಮರಾಜ ಹೇಗೆ ಅಣ್ಣನ ಬೈತಾನೆ, ಬಾಯಿ ಬಂದ ಬೈತಾನೆ, ನನ್ನೇ ಕೊಂದ್ಕೋತೀನಿ ಅಂತ ಹೋಗ್ತಾನೆ. ಇವೆಲ್ಲ ಏನೇನು ಗುಣಗಳ ಎಫೆಕ್ಟ್ ಇದೆ ಅಂತ ಅರ್ಥ. ಗುಣಗಳ ಎಫೆಕ್ಟ್ ಮಾಡಿದ್ದಕ್ಕೆ ಹಾಗಾಯ್ತು, ಅದನ್ನು ಓವರ್ಕಮ್ ಮಾಡಿದ್ರೆ ಪ್ರಶ್ನೆ ಬರ್ತಿರ್ಲಿಲ್ಲ. ಸ್ಥೂಲ ಅದು ಎಲ್ಲೂ ಕೂಡ ಮುಕ್ತರ ಜಗಳಾಡ್ತಾರೆ ಅಂತ ಎಲ್ಲರೂ ಬಂದಿದೆಯಾ? ಮುಕ್ತರು ಗಲಾಟೆ ಕೇಸ ಎಲ್ಲರೂ ಹೇಳಿದ್ದಾರ? ಒಂದು ಹೇಳಿಲ್ಲ. ಅಜ್ಞಾನಿಗಳು ಜಗಳಾಡೋದು ಹೇಳಿದ್ದಾರೆ, ಅಪ್ರೋಕ್ಷಗಳು ಜಗಳಾಡೋದು ಹೇಳಿದ್ದಾರೆ, ದೇವತೆಗಳು ಜಗಳಾಡೋದು ಹೇಳಿದ್ದಾರೆ. ಆದ್ರೆ ಯಾವುದನ್ನು ಹೇಳಲಿಲ್ಲ? ಮುಕ್ತ ಜಗಳಾಡ್ತಾರೆ ಅಂತ ಹೇಳಿಲ್ಲ. ಜಗಳಾದ್ರೆ ಮುಕ್ತರೇ ಅಲ್ಲ ಅಂತ ಅರ್ಥ. ಜಗಳ ಕೇಸಲ್ಲಿ ಶುರುವಾಗಿಬಿಟ್ರೆ ಏನರ್ಥ? ಮುಕ್ತರಾಗಿ ದೋಷಗಳನ್ನು ಗೆದ್ದಿಲ್ಲ ಅಂದಮೇಲೆ ಮುಕ್ತಿ ಆಗಿಲ್ಲ ಅಂತ ಅರ್ಥ. ಯಾವುದು ಅದಕ್ಕೆ ಇನ್ನು ಮುಕ್ತಿ ಹೋಗಿಲ್ಲ ಅಂತ ಅರ್ಥ. ಮುಕ್ತಿಗೆ ಅಡ್ಡಿ ಆಗೋದಿಲ್ಲ, ಗುಣಗಳು ಭಾರಿ ಇದೆ ಅವರಿಗೆ. ಆದರೆ ಒಂದೊಂದು ತಪ್ಪಿನಿಂದಾಗಿ ಅವರು ಹೋಗೋದು ಡಿಲೇ ಆಗುತ್ತೆ. ಆನಂದಕ್ಕೆ ಅಫೆಕ್ಟ್ ಇಂಥವೆಲ್ಲ ತಪ್ಪುಗಳಾಗುತ್ತೆ. ಪ್ರಾರಬ್ಧದಿಂದ ಹಾಗಾಗುತ್ತೆ ಅಷ್ಟೇ, ಪ್ರಾರಬ್ಧ ವಶ ಅಷ್ಟೇ. ಅವರಿಗೆ ತಪ್ಪೋದಿಲ್ಲ, ಡಿಲೇ ಆಗ್ಬೋದು ಪ್ರಾರಬ್ಧದಿಂದ. ಪ್ರಾಯ ಇತಿ ಇದಮುಕ್ತಂ ಭವತಿ, ಒಟ್ಟು ಸಮರಿ ಹೇಳಿಬಿಡ್ತಾರೆ. ಸತ್ವಾದಯೋ ಗುಣಾಃ ದ್ವಿವಿಧಾಃ ಸ್ಥೂಲಾಃ ಸೂಕ್ಷ್ಮಾಶ್ಚ. ಸತ್ವಾದಿ ಎಲ್ಲ ಗುಣಗಳು, ಸತ್ವಗುಣ ರಜೋಗುಣ ತಮೋಗುಣ ಮೂರು ಕೂಡ, ಸೂಕ್ಷ್ಮ ರಜೋಗುಣ ಸೂಕ್ಷ್ಮ ತಮೋಗುಣ ಸೂಕ್ಷ್ಮ ಸತ್ವಗುಣ ಅಂತ ಒಂದು ಭಾಗ, ಸ್ಥೂಲ ರಜೋಗುಣ, ಸ್ಥೂಲ ಸತ್ವಗುಣ, ಸ್ಥೂಲ ತಮೋಗುಣ ಇನ್ನೊಂದು ಭಾಗ. ಅದರಲ್ಲಿ ತತ್ರ ಸ್ಥೂಲೇಭ್ಯೋ ಲೌಕಿಕಾಹ ಪ್ರಕಾಶ ಪ್ರವೃತ್ತಿ ಮೋಹಾಹ ಜಾಯತೆ. ಪ್ರಕಾಶ ಪ್ರವೃತ್ತಿ ಮೋಹಗಳಿಗೆಲ್ಲ ಈ ಸ್ಥೂಲ ಗುಣಗಳ ಕಾರಣ. ಅವರೆಲ್ಲ ಏನ್ಮಾಡ್ತಾರೆ, ಗೆದ್ದು ಬಿಡ್ತಾರೆ. ಸೂಕ್ಷ್ಮೇಭ್ಯಸ್ತು ಪರಮೇಶ್ವರಾದಿ ವಿಷಯ, ಸೂಕ್ಷ್ಮಗಳೆಲ್ಲ ದೇವರಿಗೆ ಸಂಬಂಧಪಟ್ಟಿದ್ದೆಲ್ಲ ಲೌಕಿಕ ಜ್ಞಾನಾದಿಗಳಿಗೆ ಅದಕ್ಕೆಲ್ಲ ಸ್ಥೂಲ ಗುಣಗಳ ಕಾರಣ. ಅಧ್ಯಾತ್ಮಕ್ಕೆಲ್ಲ ಸೂಕ್ಷ್ಮ ಗುಣಗಳ ಕಾರಣ. ಅರ್ಥ ಆಯ್ತಾ? ಅದರಲ್ಲೇ ಪ್ಯೂರ್ ಅಂಡ್ ಇದೆ ನಿಂತವರ್ತಾನೆ. ಒಳ್ಳೆ ಭಾಗನ ತಾನು ಇಟ್ಕೋತಾನೆ, ಸ್ಥೂಲ ಭಾಗನ ಪಶುಗಳಿಗೆ ಹಾಕ್ತಾನಲ್ಲ. ಹಾಗೆ ಬಾಳೆಹಣ್ಣು ತಿರುಳಿದೆ, ಸಿಪ್ಪೆ ಇದೆ, ಎರಡು ಗುಣಗಳಿರದೆ, ಇದರಲ್ಲೂ ಗುಣ ಇದೆ, ಅದರಲ್ಲೂ ಗುಣ ಇದೆ. ಸ್ಥೂಲಾಂಶ ಅದರಲ್ಲಿದೆ, ಸೂಕ್ಷ್ಮಾಂಶ ಇದರಲ್ಲಿದೆ. ಸೂಕ್ಷ್ಮಾಂಶ ತಾನು ಇಟ್ಕೋತಾನೆ, ಸ್ಥೂಲಾಂಶ ಪ್ರಾಣಿಗಳಿಗೆ ಹಾಕ್ತಾನೆ. ಅದೇ ರೀತಿಯೇ ಸ್ಥೂಲಾಂಶಗಳನ್ನು ಗೆದ್ದು ಬಿಡ್ತಾರೆ ಅವರು, ಸೂಕ್ಷ್ಮಾಂಶದ ಅಫೆಕ್ಟ್ ಉಳ್ಕೊಳ್ಳುತ್ತೆ ಅಂತ ಹೇಳಿದರು. ತತ್ರ ಆದ್ಯೇಶು ಗುಣಾತಿ ಸಸ್ಯ ದ್ವೇಕಾಕ್ಷಾಂಕ್ಷು ಗುಣಪ್ರಾಯ ಪ್ರಾಯೋಸ್ತಃ ಸರ್ವಥಾ ಪ್ರಾರಬ್ಧವಶಾತ್ ಕದಾಚಿತ್ ಸಂಭವಾತ್. ಅದಕ್ಕೆ ಪ್ರಾರಬ್ಧದಿಂದಾಗಿ ಒಮ್ಮೊಮ್ಮೆ ಬರಬಹುದು. ಅದು ಸಾಮಾನ್ಯವಾಗಿ ಏನು ಮಾಡ್ತಾರೆ, ಅವರು ಗೆಲ್ತಾರೆ. ದ್ವಿತೀಯೇಷು ತು ಆಕಾಂಕ್ಷಾಧಿಕಂ ವಿದ್ಯತೆಯೇವೇತಿ ಉತ ಏತತ್ಯಾಹ ತಥಾ ಹಿ. ಯದ್ಯಪಿ ನದ್ವೇಷ್ಟಿ ಇತ್ಯಾದಿಕ ಮುಕ್ತ, ಆದರೆ ಸೂಕ್ಷ್ಮಾದಿಗಳಲ್ಲಿ ಸ್ವಲ್ಪ ಅಪೇಕ್ಷೆ ಬರಬಹುದು. ಅಪರೋಕ್ಷ ಜ್ಞಾನಿಗಳಿಗೆ ಕೂಡ ಫಲಾಪೇಕ್ಷೆ ಇತ್ಯಾದಿ ಸ್ವಲ್ಪ ಬರಬಹುದು, ಬಟ್ ಅದನ್ನು ಕಂಟ್ರೋಲ್ ಮಾಡ್ತಾರೆ. ಕೆಲವು ವಿಷಯ ಲೌಕಿಕದ ಬಗ್ಗೆ ಬರೋದೇ ಇಲ್ಲ ಅವರಿಗೆ. ಕೆಲವು ಪರ್ಸನಲ್ ವಿಷಯ ಒಮ್ಮೆ ಯಾಲೋ ಬಂದುಬಿಡಬಹುದು, ಅದನ್ನು ಅವ್ರು ಗೆಲ್ತಾರೆ. ಎರಡು ಭಾಗ ಇದೆ, ಇವ್ರ ದಸ್ಯಂದ ಬಿಡೋ ಭಾಗ ಎಲ್ಲ ಒಂದು ಭಾಗ, ಇನ್ನೊಂದು ಭಾಗಕ್ಕೆ ಅಫೆಕ್ಟ್ ಆದರೂ ಎಫರ್ಟ್ಸಿಂದ ಗೆದ್ದು ಬಿಡ್ತಾರೆ. ಇದು ದೇವ ಮೇಲ್ವಂತ ಕೆಳಗಿನವ್ರು ಎಲ್ಲರಲ್ಲೂ ಸಿಕ್ಕಾಕೊಂಡ್ಬಿಡ್ತಾರೆ, ಮೇಲಿನವ್ರಿಗೆ ಹಾಗಿರೋದಿಲ್ಲ. ಯದ್ಯಪಿ ನದ್ವೇಷ್ಟಿ ಇತ್ಯಾದಿಕ ಮುಕ್ತಂ ತಥಾಪಿ ಯದಿ ಸುತಮಃ ಸೂಕ್ಷ್ಮಂಚ ದೈವವಶಾತ್ ತಂ ಪ್ರವಿಷ್ಟಂ ಸ್ಯಾತ್ ತದಾಸೌ ತದಾ ಜಹ್ಯಾ ದ್ವಿಷ್ಯ. ಸೂಕ್ಷ್ಮತಮ ಮೂರರ್ಥ, ಒಂದು ಅಜ್ಞಾನ, ಒಂದು ತಮೋಗುಣ, ಇನ್ನೊಂದು ತಮಸ್ಸು, ಮೂರನ್ನೂ ಗೆದ್ದು ಬಿಡ್ತಾನೆ. ಈ ರೀತಿ ಮಾಡ್ತಾ ಮಾಡ್ತಾ ಗುಣಾತೀತಾನಾಂಚ ಸೂಕ್ಷ್ಮತ್ವ ಸೂಕ್ಷ್ಮಸತ್ವ ಸದ್ಭಾವೇ ಭಾರತ ವಾಕ್ಯಂಚ ಪಠತಿ ನಹೀತಿ. ಅದಕ್ಕೆ ಗುಣಾತೀತರಲ್ಲಿ ಸೂಕ್ಷ್ಮ ಗುಣ ಇದೆ. ಗುಣಾತೀತ ಅಂತ ಎಷ್ಟೇ ಕರೆದ್ರೂ ಕೂಡ ಸ್ವಲ್ಪ ನಮ್ಮಲ್ಲೂ ನೋಡಿ, ಕೈ ತೊಳ್ಕೊಂಡು ತಂದು ತಿಳ್ಕೊಬೇಡ. ಕೈ ತೊಳ್ಕೊ ಅನೇಕ ಪರ್ಪಸ್, ಕೊಡೆಯಾಗಿರೋ ತೊಳ್ಕೊಬೇಡ, ಅಷ್ಟು ಸಾಕದು. ಊಟಕ್ಕೆ ಅದು ಸಾಲದು, ಊಟ ಮಾಡೋಕ್ಕಾರೆ ಏನು ಮಾಡಬೇಕು, ಅದಕ್ಕೆ ಇನ್ನೂ ತೊಳಿಬೇಕು. ಅದಕ್ಕೆ ಇದು ಸ್ಥೂಲ ವ್ಯವಹಾರಕ್ಕೆ ಸಾಕಿದ್ರು ತೊಳ್ಕೊಂಡ, ಅದು ಸೀಮೆಣ್ಣೆ ಬಿದ್ದಿತ್ತು ಅದು ಇನ್ನೂ ಕಷ್ಟ ತೊಳ್ಕೊ. ಏನು ಮಾಡತ್ತ ಅದು, ಕೈಯಲ್ಲಿ ಏನಿಲ್ಲದೆ ಹೋದರೂ ಕೂಡ ಇನ್ನೂ ವಾಸನೆ ಇರುತ್ತೆ, ಬಿಡೋದಿಲ್ಲ. ಅರ್ಥ ಆಯ್ತಾ? ಈಗ ಕೆಸರು ಹತ್ತೋದು ಬೇರೆ, ಸೀಮೆಣ್ಣೆ ಹತ್ತೋದು ಬೇರೆ. ಕೆಸರು ಹತ್ತಿರ ಹೊರಗೆ ಲೇಪ ಹೋಗಿಬಿಡುತ್ತೆ, ಅದು ಎಷ್ಟು ಬೇಗ ಪೆನಿಟ್ರೇಟ್ ಮಾಡುತ್ತೆ ಅಂದರೆ ತುಂಬ ತೊಳ್ಕೊಂಡ್ರೆ ಮಾತ್ರ ಹೋಗೋದು. ಇಷ್ಟಾದರೂ ಟೈಮ್ ಗ್ಯಾಪ್ ಬೇರೆ ಬೇಕು ಹೋಗ್ಲಿಕ್ಕೆ, ಅದಕ್ಕೆ ಸ್ವಲ್ಪ ಗ್ಯಾಪ್ ಇಲ್ಲದವರು ಪೂರ್ತಿ ಇಮ್ಮಿಡಿಯೇಟಾಗಿ ಹೋಗೋದೇ ಇಲ್ಲ. ಆ ತರಹ ಗುಣಗಳ ಲೇಪ ಅಂಬುದು ಅನೇಕ ವಿಧ. ಜ್ಞಾನಿಗಳಿಗೆಲ್ಲ ಭಾಳ ಕಡಿಮೆಯಾಗಿ ಹಿಂದೆ ಹೇಳಿದ್ರಲ್ಲ, ಯಥೋಲ್ಬೇನ ಅವ್ರತೋ ಗರ್ಭ ಹೇಳಿದ್ದೆಲ್ಲ ಆ ಟೈಪು. ಅಟ್ಯಾಚ್ ಮಾಡೋದ್ರಲ್ಲಿ ವ್ಯತ್ಯಾಸ ಇದೆ, ಕೆಲವು ಪಾತ್ರೆಗಳು ಕೊಳಕಾಗೋದ್ರಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳಲಿಲ್ಲ. ಮಣ್ಣಿನ ಪಾತ್ರೆ ಕೊಳಕಾದ್ರೆ ಬಿಸಾಕಿಬಿಡಿ, ತಾವ್ರದ ಪಾತ್ರೆ ಹುಳಿ ಹಾಕಿ, ಇದಾದರೆ ಏನು ಮಾಡಬೇಕು ತೊಳೆದು ಬಿಡಿ ಸಾಕು, ಅದು ಬಾಷ್ಪ ಹಾಕಿ ಅಂತ ಬೇರೆ ಮಾಡ್ತಾರಲ್ಲ ಹಾಕಿ. ಆಯಾ ದೇಹಗಳಿಗೆ ತಕ್ಕಂತೆ ಆ ಲೇಪದ ಪ್ರಮಾಣ ಹೆಚ್ಚು ಕಡಿಮೆ ಆಗುತ್ತೆ. ನೀರು ಬಿತ್ತು ತೊಳ್ಕೊಂಡು, ಆ್ಯಸಿಡ್ ಬಿದ್ದರೆ ಸುಟ್ಟೆ ಹೋಗಿಬಿಡುತ್ತೆ, ಅದು ಅದ್ರ ಕೆಲಸನೇ ಬೇರೆ. ಆ ತರಹ ನಮಗೆ ಅಪರೋಕ್ಷ ಜ್ಞಾನಿಗಳಿಗೆಲ್ಲ ತುಂಬ ಮೈನ್ಯೂಟ್ ಇರೋದರಿಂದ ಅವ್ರು ಏನು ಮಾಡೋದಿಲ್ಲ, ಬಲಬೇಗ ಓವರ್ಕಮ್ ಮಾಡಿಬಿಡ್ತಾರೆ. ಸೈತ್ಯರ್ಥ ಸಾತ್ವಿಕ, ಮುಸುರಿ ಆದಾಗ ತೊಳ್ಕೊಳ್ಳೋ ಸುಲಭ, ಎಂಜಿನ ಆದಾಗ ತೊಳ್ಕೊಳ್ಳೋ ಸುಲಭ, ಕೊಳೆಯಾದಾಗ ತೊಳ್ಕೊಬೇಕಾದ್ರೆ ಜಾಸ್ತಿ ಬೇಕು. ಯಾಕೆ ಇದು ಕೊಳೆಯಲ್ಲ, ಕೊಳೆಯಲ್ಲ, ಏನಿದು ದೇವ್ರ ಪ್ರಸಾದನೆ, ಮಡಿಗೆ ಅನ್ನ ಇದೆ, ಮುಟ್ಟಿದ್ರೆ ಮೈಲಿಗೆ ಎಂಥದ್ದು, ಇದು ಇದಕ್ಕೆಲ್ಲ ಎಫೆಕ್ಟ್ ಆಗೋದಿಲ್ಲ, ಆದರೆ ಬೇರೆ ದೃಷ್ಟಿಯಿಂದ ದೋಷ ಬರುತ್ತೆ, ಅದನ್ನ ಚುರ್ಕೊಂಡು ಭಾರಿ ಸುಲಭ. ಸಾತ್ವಿಕ ಗುಣಾತೀತಾನಾಂಚ ಸಾ ಸೂಕ್ಷ್ಮ ಸತ್ವ ಸಂಯುಕ್ತ ಸಂಯುಕ್ತ ಸ್ಥಿರಕ್ಷರೈ ಪುರುಷ ಪುರುಷಂ ಗಚ್ಚೇತ್ ನಿಷ್ಕ್ರಿಯ ಪಂಚವಿಂಶಕ. ಅದೆಲ್ಲ ನಾಳೆ ದಿವಸ ತುಂಬ ಇವೆಲ್ಲ ಸರಿಯಾಗಿ ಓದ್ಕೊಂಡ್ರೆ ಹೇಗೆ ಓವರ್ಕಮ್ ಮಾಡಬೇಕು ಎಲ್ಲ ವಿಷಯ ಗೊತ್ತಾಗುತ್ತೆ. ಹೌದು, ಇವತ್ತು ಸೀಮೆ ಎಣ್ಣೆ ಇದೆ ವಾಸ್ತು, ಎರಡು ಪ್ರಾಕೃತ ತಾನೆ. ಈಗ ನಮ್ಮ ಎದುರಿಗೆ ಕಾಣಪ್ಪ, ಕೊಳೆ ಇದೆ, ಬರೀ ಕೊಳೆ ಇದೆ, ಆ ಕೆಸರಿದೆ, ಬರೀ ಒಣ ಮಣ್ಣು ಬೇರೆ, ಹಸಿ ಮಣ್ಣು ಬೇರೆ, ಆ ಸೀಮೆ ಎಣ್ಣೆ ಬಂದ ಮಣ್ಣು ಬೇರೆ, ವೆರೈಟಿ ಎಲ್ಲ ಪ್ರಾಕೃತನೇ. ಮತ್ತೆ ಅದರಲ್ಲೇ ಸೂಕ್ಷ್ಮ ಆಗಲಿಲ್ಲ, ಈಗ ಬರೀ ಡೆಸ್ಟ್ ಟಚ್ ಮಾಡಿದ್ರೆ ಬರೀ ಸೂಕ್ಷ್ಮ ಅಷ್ಟೆ, ಧೂಳು ಬಿತ್ತು, ವೆರಿ ಸಿಂಪಲ್. ಅದು ಸ್ಥೂಲ ಅದನ್ನು ಮೆತ್ಕೊಂಡ್ಬಿಡುತ್ತೆ, ಅದೇನದು ಸ್ಥೂಲ. ಲೌಕಿಕದಲ್ಲಿ ಡಿಫರೆನ್ಸ್ ಎಷ್ಟಿದೆ ನಮಗೀಗ, ಇವ್ ನೋಡಿದರೆ ಕೆಸರು ಕಾಣುತ್ತೆ, ಇವನಿಗೆ ಗೊತ್ತಾಗ ಸೀಮೆಣ್ಣೆ ಇದು ಹತ್ರ ಹೋದ್ರೆ ಹೊರದು ಗೊತ್ತಾಗೋದೇ ಇಲ್ಲ, ಅದು ಕ್ಲೀನಾಗಿ ಕಂಡಂಗೆ ಕಾಣುತ್ತೆ. ಅವನಿಗೆ ಗೊತ್ತು, ನನಗೆ ಗೊತ್ತಿದೆ, ನಿನಗೆ ಗೊತ್ತಾಗಲ್ಲ ಅಂತ ಹೇಳಿದೆ. ಅರ್ಥ ಆಯ್ತಾ? ಸ್ಥೂಲ ಸೂಕ್ಷ್ಮಗಳಲ್ಲಿ ಕೆಲವು ಇರುತ್ತೆ, ಕೆಲವು ಡೌ ಕಾಲು ಬುರಿದು ಎರಡು ಹೋಳಾಗಿಬಿಟ್ಟಿದೆ, ಇನ್ನು ಫ್ರ್ಯಾಕ್ಚರ್ ಎಕ್ಸ್ರೇ ತೆಗೆದು ನೋಡ್ಬೇಕು, ಅದನ್ನ ಎರಡು ತುಂಡು ಅಳ್ಳಾಡ್ತಿದೆ, ಏನು ಮಾಡಬೇಕು ಅವನೀಗ, ಎಕ್ಸ್ರೇ ಕನ್ಫರ್ಮ್ ಮಾಡ್ಕೊತಿರ್ಬೇಕಾಗಿಲ್ಲ. ಅದು ಹೇರಲ್ಲಿನ ಫ್ರ್ಯಾಕ್ಚರ್ ಆದಾಗ ಏನು ಮಾಡ್ತಾರೆ, ಆಗ ಭಾರಿ ಸೂಕ್ಷ್ಮ, ಎಕ್ಸ್ಪರ್ಟ್ಸಲ್ಲೇ ಡಿಫ್ರೆನ್ಸ್ ಬರುತ್ತೆ, ಆಗಿದೆ ತಪ್ಪು ಆಗೋದಿಲ್ಲ ಅಂತ ಸೂಕ್ಷ್ಮ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ಈಗ ಎರಡು ಪ್ರಕೃತಿ, ಅದು ಬೋನೆ ಇದು ಬೋನೆ, ಅರ್ಥ? ಅದು ಸೂಕ್ಷ್ಮತ್ವ ಇದೆಯೋ ಇಲ್ಲ? ಇದ್ದೇ ಇದೆ. ಹಿಟ್ಟಿದೆ, ಕಾಳಿದೆ, ಅಸ್ಥೂಲ. ಹಿಟ್ಟು ಮಾಡ್ದ, ಸೂಕ್ಷ್ಮ ಆಯಿತು. ಜರಡಿ ಹಿಡಿದ, ಇನ್ನೂ ಸೂಕ್ಷ್ಮ ಆಯಿತು. ಬಟ್ಟೆಯಲ್ಲಿ ಮಾಡ್ದ, ಇನ್ನೂ ಸೂಕ್ಷ್ಮ ಆಯಿತು. ಗೊತ್ತಾಗಲಿಲ್ಲ, ಫಿಲ್ಟರ್ ಮಾಡ್ತಾ ಮಾಡ್ತಾ ಅದೇನಾಗುತ್ತದ? ಎಷ್ಟು ಸೂಕ್ಷ್ಮ ಆಗುತ್ತೆ ಅಂದರೆ ನೀರು ಹಾಕಿದ ತಕ್ಷಣ ಕರಕರಿ ಬಿಡ್ತು, ಆ ಸ್ಟೇಜಿಗೆ ಬರೋದು. ಈ ಕಾಳಿದ್ದಾಗ ಏನು ಸ್ಟೇಜಲ್ಲಿ ಮಾಡೋಕ್ಕೆ ಬರೋದು? ಒಂದು ಸೂಕ್ಷ್ಮ ರೂಪ ಅದು. ಜ್ಯೂಸ್ ತೆಗಿತಾನೆ, ಸೂಕ್ಷ್ಮ ರೂಪ ಅದು. ಹಣ್ಣು ಸ್ಥೂಲ, ಜ್ಯೂಸ್ ಸೂಕ್ಷ್ಮ, ಭಾರಿ ಉಳ್ಕೊಂಡು ಅದು ಭಾರಿ ಕೇರ್ಫುಲ್ ಆಗಿ ಮಾಡ್ಕೊಂಡ್ಬಿಟ್ಟು ಭಾರಿ ಸುಲಭ. ಉಪಯೋಗಿಸೋದು ಭಾರಿ ಸ್ವಲ್ಪ, ಬಿಡೋದು ಭಾರಿ ಸುಲಭ. ಆ ಸ್ಟೇಜಲ್ಲಿ ಇರ್ತಾರೆ ಅದು ಸದ್ಯ ಬರ್ತಾವೆ, ಭಾರಿ ಸಾಧನೆ ಮಾಡಿ ಬರ್ಬೇಕು ತಕ್ಷಣ ಬರೋದಿಲ್ಲ. ಅದು ಆ ಸೂಕ್ಷ್ಮತ್ವ ಬೇರೆ. ಸೂಕ್ಷ್ಮತ್ವದಲ್ಲೂ ಎಷ್ಟೋ ವೆರೈಟಿ ಇದೆ, ಹೇಳಲಿಲ್ಲ. ಈಗ ಲಿಂಗದೇಹದಲ್ಲಿ ಎಷ್ಟು ವೆರೈಟಿ ಇದೆ, ರುಜುಗಳಿಗೆ ಇದ್ರಾಗ ಇಲ್ಲದಾಗಿದೆ ಅಷ್ಟೇ. ಹುಳುದಲ್ಲಿ ಮೆತ್ತಿಕೊಂಡ್ಬಿಟ್ಟಿರ್ತಾರೆ, ಕಿತ್ತಿದ್ರೂ ಬರೋದಿಲ್ಲ. ಆ ಟೈಪ್ ಮುಳ್ಳು ಮೇಲಿಂದ ಕೆತ್ತೋದು ಬೇರೆ, ಸುಮ್ಮನೆ ಹೋಗ್ತಾ ಹೋಗ್ತಾ ಬಟ್ಟೆ ಸಿಕ್ಕಾಬಿಡುದು, ಮುಳ್ಳು ಬಿಡಿಸ್ಕೊಂಡ್ಬಿಡ್ತಾರೆ. ಆಮೇಲೆ ದೇಹ ತರಚುತ್ತೆ, ಅದು ಬೇರೆ. ಸ್ವಲ್ಪ ಚುಚ್ಚುತ್ತೆ ಬೇರೆ, ಒಳಗೆ ಹೋಗುತ್ತೆ ಬೇರೆ, ತೀರೋ ಮುರುಗೋಗ್ಬಿಡುತ್ತೆ, ಒಳಗೆ ಸೇರ್ಕೊಂಡ್ಬಿಡುತ್ತೆ. ಎಷ್ಟು ವೆರೈಟಿ ಇದೆ. ಈಗ ಆ ಕೇಸ್ ಇದ್ದಾಗ ಸೆಪ್ಟಿಕ್ ಆಗೋ ಚಾನ್ಸ್ ಇರುತ್ತೆ. ಬರೀ ತರ್ಕೊಂಡು ನಮ್ಮ ಇದಕ್ಕೆ ಮುಳ್ಳು ಸೆಕ್ಚೋಡೆ ಸೆಪ್ಟಿಕ್ ಆಗೋದಿಲ್ಲ. ಬಟ್ಟೆ ಮುಳುಚಿಸ್ಕೊಂಡು ಸೆಪ್ಟಿಕ್ ಆಗುತ್ತಾ? ಏನಾಗಲ್ಲ, ಬಟ್ಟೆ ಹರಿದೋಗುತ್ತೆ ಅಷ್ಟೇ, ಹೊರತು ಇದೇನಾಗಲ್ಲ. ಆ ಸೂಕ್ಷ್ಮತ್ವ ಅನ್ನೋದು ಬೇರೆ ಇದೆ. ಸ್ಥೂಲತ್ವದಲ್ಲೂ ಏನಿದೆ, ಡಿಗ್ರಿ ಇದೆ. ಸೂಕ್ಷ್ಮದಲ್ಲೂ ಡಿಗ್ರಿ ಇದೆ. ದೇವತೆಗಳು ಅದೃಶ್ಯರು, ಅದರಲ್ಲೂ ತಾರತಮ್ಯ ಇದೆ. ಮತ್ತೆ ಈಗ ವಾಯುದೇವರು ಭಾರಿ ಅದೃಶ್ಯರು, ಸ್ವಾಮಿನ ಸರ್ವಾಂತರಾತ್ಮನವರು. ಅವರಿಗಿಂತ ಲಕ್ಷ್ಮೀನಾರಾಯಣ ಅಪ್ರಾಕೃತ. ಅವರು ಬರ್ತಾ ಬರ್ತಾ ದೇವತೆಗಳೆಲ್ಲ ಬೇರೆ ವಿಜಿಬಲ್ ಆಗ್ತಾ ಬರ್ತಾರೆ. ಆ ರೀತಿ ಎಲ್ಲ ಕಡೆ ತಾರತಮ್ಯ ಇದ್ದೇ. ಆಚಾರ್ಯ ಹೇಳಿದ ಸಿದ್ಧಾಂತ ಬಿಡ್ಲಕ್ಕೆ ಸಾಧ್ಯನೇ ಇರೋದಿಲ್ಲ. ಹಾಗಿರುತ್ತೆ. ಓಂ ಜನ್ಮಾದ್ಯಶ್ಯ ಯದೋನ್ಮಯಾದಿತರತಶ್ಚರ್ಥೇಶ್ವರಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿ ಕವಯೇ ಮುಚ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾ.